బ్రహ్మం భంగరహితం మధురం విమలం సదా ఆనందతీర్థమలం భజేతాపత్రయాపహం విద్యా సిద్ధాంత దుద్ధాంత విద్వాంసన శిక్షణ జైతీర్థాచత నిర్భాతతామ్నో హృదంబరే అత్తికల్పితకల్పయం ప్రత్యత్యకేసరి వ్యాసతీర్థ గురు భూయాత్ అస్మదిష్టా సిద్ధయే తపో విద్యా విరక్త్యాది సద్భవగా కరానహం వాదిరాజగురు నుండి హైగ్రీవదాశయాన్ పూజ్య రాఘవేంద్రాయ సిద్ధిధర్మరతాయ భరతాం కల్పవృక్షాయ అనంతాం కామధేనవే దుర్వాది ధ్వాంతరవే వైష్ణవేంద్రీ వరేందవే శ్రీ రాఘవేంద్ర గురువే నమోచింతయాళవే ఆ పాదమౌళి పర్యంతం గురునామాకృతిం స్మరే తిన విఘ్న ప్రణశ్యంతి సిద్ధి మనోరథాః హరి ఓం శ్రీ గురుభ్యో నమః. ನಾವು ಭಗವದ್ಗೀತೆಯಲ್ಲಿ ಏಳನೇ ಅಧ್ಯಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತಲೂ ಕರೀತಾರೆ. ಈ ಏಳನೇ ಅಧ್ಯಾಯದಲ್ಲಿ ಭಗವಂತನ ಮಹಿಮೆ, ವಿಶೇಷವಾದ ಮಹಿಮೆ, ಲಾಸ್ಟ್ನಲ್ಲಿ ಭಾಷ್ಯದಾತ್ರಗಳ ಮೂಲಕವಾಗಿ ರಸೋಹಮಪ್ಸುಕೊಂತಿ ಅದನ್ನು ನೋಡಿದ್ದೀವಿ. ಈಗ ಮತ್ತು ವಿವೃತಿ ನೋಡಿ ತುಂಬಾ ದಿನ ಆಯಿತು. ವಿವೃತಿಯಲ್ಲಿ ನಾವು ಐದನೇ ಪದ್ಯದ ಒಳಗೂ ನೋಡಿದ್ದೀವಿ ವಿವೃತಿಯನ್ನು. ಸೊ ಅಪರ ಎಂ ಇತಸ್ತನ್ಯಾಂ ಪ್ರಕೃತಿಂ ಬುದ್ಧಿಮೇ ಪರಾಂ ಜೀವಭೂತ ಮಹಾಬಾಹೋ ಏಯೇದಂ ಧಾರ್ಯತೆ ಜಗತ್ ಅನ್ನುವ ಇದರಲ್ಲಿ ಅಲ್ಲಿ ಹೇಳಿದಂತಹ ವಿಷಯ ಅಪರ ಎಂ ಇತ ಅನ್ಯಾಂ ಪ್ರಕೃತಿಂ ಬುದ್ಧಿಮೇ ಪರಾಂ ಅಂತ ಅದು ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ವಿವೃತಿ ಮೂಲಕವಾಗಿ ಕೂಡ ನೋಡಿರ್ತೀವಿ. ಜೀವ ಅನ್ನುವ ಶಬ್ದದಿಂದ ವಾಚ್ಯ ಲಕ್ಷ್ಮಿಯನ್ನು ಕೂಡ ಅಲ್ಲಿ ಇಟ್ಟುಕೊಂಡು ಆ ಲಕ್ಷ್ಮಿ ಜಡಚೇತನ ಪ್ರಕೃತಿಗಳಿಗಿಂತ ಉತ್ತಮನಾದ ಭಗವಂತ ಇದ್ದಾನೆ ಅಂತ ಹೇಳಿದ ಮೇಲೆ ನಮಗೆ ಬರುವ ಇನ್ನು ಕೆಲವು ಸಂಶಯಗಳಿಗೆ ಸಮಾಧಾನ. ಇದು ಭಾಷೆ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದುವಾದ ಕಾರಣದಿಂದ ಅಭಿವೃದ್ಧಿಯ ಮೂಲಕವಾಗಿ ನೋಡ್ತಾ ಇದ್ರೆ ಅದು ರಿಪಿಟೇಷನ್ ತರ ಅನಿಸಬಹುದು. ಆದ್ರೆ ಇದರಿಂದ ಎರಡು ಪ್ರಯೋಜನ. ಒಂದು, ನಮಗೆ ಅದು ಸ್ಥಿರವಾಗತ್ತೆ. ಭಗವಂತನ ಮಹಿಮೆ ಎಲ್ಲ ಕಡೆ ಕೇಳಿದ್ದೀವಿ. ಭಗವಂತ ಸುಮ್ಮನೆ ಉತ್ತಮ ಉತ್ತಮ ಹೇಗೆ, ಅವನ ಉತ್ತಮತ್ವ ಹೇಗೆ, ಶ್ರೀಕೃಷ್ಣ ತನ್ನದೇ ಆದ ಶಬ್ದಗಳಿಂದ ಆ ಭಗವಂತನ ಸರ್ವೋತ್ತಮತ್ವವನ್ನು ಹೇಗೆ ತಿಳಿಸಿಕೊಡ್ತಾ ಇದ್ದಾನೆ ಅನ್ನುವುದನ್ನು ನಾವು ವಿಸ್ತಾರವಾಗಿ ನೋಡುವುದು ಈ ಅಧ್ಯಾಯದ ಉದ್ದೇಶವಾಗಿದೆ. ಸೊ ತಿಳಿದ ವಿಷಯ ಭಗವಂತ ಸರ್ವೋತ್ತಮ, ಮತ್ತು ಅದನ್ನು ಯಾಕೆ ಹೇಳಬೇಕು ಅಂತ ಸಂಶಯ ಬರಬಹುದು. ಅದಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮಲ್ಲಿ ಆ ಭಗವಂತನ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡುವುದರ ಮೂಲಕವಾಗಿ ಮನಃಶುದ್ಧಿ ಆಗತ್ತೆ, ಸ್ಥಿರವಾದ ವಿಶ್ವಾಸ ನಮಗೆ ಬರುತ್ತೆ, ಆ ನಂಬಿಕೆಯಿಂದ ನಮ್ಮ ಜ್ಞಾನವೂ ಕೂಡ ಮುಂದುವರಿಯುತ್ತೆ. ಇದು ಚಿತ್ತಶುದ್ಧಿಗೂ, ನಮ್ಮ ಅಂತಃಶುದ್ಧಿಗೂ, ಹೊರಗಿನ ಶುದ್ಧಿಗೂ ಎಲ್ಲದಕ್ಕೂ ಕಾರಣಭೂತವಾಗುವಂತಹ ವಿಷಯವಾಗಿದೆ. ಆ ಕಾರಣದಿಂದ ತಿಳಿಯಬೇಕು. ಒಂದು. ಎರಡನೇದು, ಸಂಸ್ಕೃತ ಶಬ್ದಗಳು ಇಲ್ಲಿ ಬಂದ ಆ ರಾಯರ ಮಾತುಗಳಲ್ಲಿ ಒಂದು ಸರಳವಾದ ಸಂಸ್ಕೃತದಲ್ಲಿ ಇದನ್ನು ಹೇಳಿದ್ದಾರೆ. ಸೊ ನಮ್ಮ ಸಂಸ್ಕೃತ ಜ್ಞಾನವನ್ನು ಕೂಡ ಇಂಪ್ರೂವ್ ಮಾಡಿಕೊಳ್ಳಕ್ಕೂ ಇದು ಅವಕಾಶವಾಗುತ್ತೆ. ಆ ಕಾರಣದಿಂದ ಇದು ಒಂಥರ ರಿಪಿಟೇಷನ್ ಇದ್ರು ಕೂಡ ಇದನ್ನು ಕೇಳುವುದರ ಮೂಲಕವಾಗಿ ನಮಗೆ ಈ ಎಲ್ಲ ಪ್ರಯೋಜನಗಳೇ ಆಗುತ್ತೆ. ಸೊ ಇದನ್ನು ನಾವು ಆರನೇ ಶ್ಲೋಕ ವಿವೃತಿಯ ರಾಯರ ಮಾತುಗಳಲ್ಲಿ ನೋಡಿದಾಗ ಅಲ್ಲಿ ಹೇಳುವಂತಹ ಮಾತು, ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇರುವ ಮಾತು, ಏತದ್ ಯೋನೀನಿ ಭೂತಾನಿ ಸರ್ವಾಣಿ ತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ ಅಂತೇಳಿ. ಅಂದರೆ ನಾನು ಇಲ್ಲಿ ಭಗವಂತ ಏತದ್ ಯೋನೀನಿ, ಏತತ್ ಅಂದ್ರೆ ಈ ಎರಡು ಪ್ರಕೃತಿಗಳು ಕೂಡ, ಯೋನೀನಿ ಭೂತಾನಿ, ಭೂತಾನಿ ಪ್ರಾಣಿಗಳು, ಸರ್ವಾಣಿ ಭೂತಾನಿ ಯೋನೀನಿ, ಎಲ್ಲ ಪ್ರಾಣಿಗಳಿಗೂ ಮೂಲಭೂತವಾಗಿ ಕಾರಣಭೂತವಾಗಿ ಇದೆ ಅಂತ ಹೇಳಿ, ಇತಿ ಉಪಧಾರಿಯ ಹೀಗೆ ತಿಳುಕೋ ಅಂತ ಹೇಳಿ, ಅಹಂ ನಾನು ಕೃಷ್ಣಸ್ಯ ಕೃತ್ಸ್ನ, ಇಲ್ಲಿ ಕೃಷ್ಣ ಅಲ್ಲ ಕೃತ್ಸ್ನ, ಕೃತ್ಸ್ನ ಅಂದ್ರೆ ಸಮಸ್ತ ಅಂತ ಅರ್ಥ. ಕೃತ್ಸ್ನ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಎಲ್ಲದಕ್ಕೂ, ಕೃತ್ಸ್ನಸ್ಯ ಜಗತಃ ಈ ಸಮಸ್ತ ಜಗತ್ತಿಗೂ, ಪ್ರಭವ ಪ್ರಳಯ, ನಾನೇ ಪ್ರಭವ ಅಂದ್ರೆ ಸೃಷ್ಟಿಯಾಗಿದ್ದೀನಿ ಪ್ರಳಯವೂ ಆಗಿದ್ದೀನಿ ಅಂತೇಳಿ. ನಾನೇ ಭಗವಂತನೇ ಸೃಷ್ಟಿ ಪ್ರಳಯಗಳಂತ ಹೇಳಿದ್ರೆ ಅದು ಏನರ್ಥ ಅಂದ್ರೆ, ನಾನೇ ಸೃಷ್ಟಿ ಸ್ಥಿತಿಗಳಿಗೆ ಕಾರಣಭೂತನಾಗಿದ್ದೀನಿ ಅಂತ ಒಂದು ಅರ್ಥ. ಅಷ್ಟೇ ಅಲ್ಲದೆ ಆ ಸೃಷ್ಟಿ ಲಯಗಳಿಗೆ ಅದರಿಂದ ಬರುವ ಭೋಕ್ತೃತ್ವವು ನನಗೆ ಇದೆ ಅಂತ ಹೇಳಿ. ಅಂದ್ರೆ ಭಗವಂತನಿಗೆ ಅದು ಅವಶ್ಯಕವಲ್ಲ, ಅವನ ಭೋಕ್ತೃತ್ವ ಲೋಕ ವಿಲಕ್ಷಣವಾದ ಭೋಕ್ತೃತ್ವ. ಉದಾಹರಣೆಗಳನ್ನು ಕೊಡ್ತಾರೆ, ಉದಾಹರಣೆಗಳನ್ನು, ಲೌಕಿಕ ಉದಾಹರಣೆಯನ್ನು ಕೊಟ್ಟಾಗ ಆ ಭೋಕ್ತೃತ್ವ ಅದು ಲೌಕಿಕ ಉದಾಹರಣೆಗಳಲ್ಲಿ ಅದು ಪ್ರಾಕೃತವಾದ ಭೋಕ್ತೃತ್ವ. ಭಗವಂತನ ಭೋಕ್ತೃತ್ವ ಅದು ಅಪ್ರಾಕೃತವಾದ ಭೋಕ್ತೃತ್ವ. ಸೊ ಈ ತಾನೇ ಎಲ್ಲವನ್ನೂ ಭೋಗಿಸುವ ಕಾರಣದಿಂದ, ಸರ್ವ ಭೋಕ್ತೃತ್ವದಿಂದ ತಾನೇ ನಾನೇ ಸೃಷ್ಟಿ, ನಾನೇ ಪ್ರಳಯ ಅಂದರೆ ನಾನೇ ಆ ಸೃಷ್ಟಿಯ ಭೋಕ್ತನಾಗಿದ್ದೀನಿ ಅಂತ ಒಂದರ್ಥ. ನಾನೇ ಸೃಷ್ಟಿ ಅಂದ್ರೆ ನನ್ನಿಂದಲೇ ಆ ಸೃಷ್ಟಿ ನಡೀತಾ ಇದೆ ಅಂತ ಒಂದರ್ಥ. ಹಾಗೆ ನಾನೇ ಪ್ರಳಯ ಅಂತ ಕೃಷ್ಣ ಹೇಳಿದರೆ ಆ ಪ್ರಳಯದ ಭೋಕ್ತೃತ್ವ ನನಗಿದೆ ಅಂತ ಒಂದರ್ಥ. ಅಷ್ಟೇ ಅಲ್ಲದೆ ಈ ಪ್ರಳಯವು ನನ್ನ ವಶದಲ್ಲಿ ಇದೆ ಅಂತ ಎರಡನೇ ಅರ್ಥ. ಎರಡು ಅರ್ಥಗಳಲ್ಲಿ ಕೂಡ ನಾನೇ ಸೃಷ್ಟಿ, ನಾನೇ ಲಯ ಅನ್ನುವುದರ ಅರ್ಥ, ಮೂಲಭೂತವಾದ ಅರ್ಥ ಅದೇ ಆಗಿದೆ ಅಂತ ನಾವು ತಿಳ್ಕೋಬೇಕು. ಇಲ್ಲಿ ಹೇಳುವಂತಹ ಮಾತು ಏನು, ರಾಯರ ಮಾತುಗಳಲ್ಲಿ ಅದು ಹೇಳ್ತಾ ಇದ್ದಾರೆ. ನಾನು, ನಾನು ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಇಲ್ಲಿ ಬಂದು ಕೂಡ ಅದು ಪೂರ್ವಪಕ್ಷ. ಪೂರ್ವಪಕ್ಷ ಅಂತ ಹೇಳಿದರೆ ಬೇರೆ ಯಾರೋ ಹೇಳ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಪೂರ್ವಪಕ್ಷ ಅನ್ನುವ ಶಬ್ದಕ್ಕೆ ನಮಗೆ ಆ ಭಾವನೆ ಬರಬಹುದು. ಇಟ್ ಕೆನ್ ಬಿ ಎ ಥಾಟ್ ದಟ್ ಸ್ಪ್ರಿಂಗ್ಸ್ ವಿತ್ ಇನ್ ಅಸ್. ನಮಗೆ ಇದು ಹೀಗಿರಬಹುದೇನೋ ಒಂದು ಸಂಶಯ, ನಮಗೆ ಬರುವ ಸಂಶಯವೇ ಒಂದು ಪೂರ್ವಪಕ್ಷವಾಗಬಹುದು. ಇಲ್ಲ ತಪ್ಪಾಗಿ ಇನ್ನೊಬ್ಬರು ಹೇಳಿದ್ದಿರಬಹುದು. ಸೊ ತಪ್ಪು ತಿಳುವಳಿಕೆ ಯಾವುದಿದೋ ಅದು ನಮಗೆ ಬಂದ ತಪ್ಪು ತಿಳುವಳಿಕೆ ಆಗಬಹುದು, ಇನ್ನೊಬ್ಬರು ಹೇಳಿ ಬಂದ ತಪ್ಪು ತಿಳುವಳಿಕೆ ಇರಬಹುದು. ಹೇಗಿದ್ದರೂ ಕೂಡ ಆ ತಪ್ಪು ತಿಳುವಳಿಕೆ ಪೂರ್ವ ಪಕ್ಷ ಅಂದ್ರೆ ತಪ್ಪು ತಿಳುವಳಿಕೆ ಅಂತ ಅರ್ಥ. ಆ ತಪ್ಪು ತಿಳುವಳಿಕೆಗೆ ಸಮಾಧಾನ ಸಿದ್ಧ ಅಂತ ಹೊರಡುತ್ತೆ. ಸೊ ನಾನು ಅಂತ ಸಂಸ್ಕೃತದಲ್ಲಿ ಎಲ್ಲಿ ಬಂದರೂ ಅದು ಪೂರ್ವ ಪಕ್ಷವನ್ನು ಹೇಳುವಂತಹ ಮಾತಾಗಿದೆ. ಅಷ್ಟೇ ಅಲ್ಲದೆ ಅದು ಸಂಶಯ, ಅದು ನಮಗೆ ಆ ಸಂಶಯ ಬರಲಿಕ್ಕೆ ಅವಕಾಶವಿದೆ ಅನ್ನುವ ವಿಷಯವೂ ಅಲ್ಲಿದೆ. ಆ ಕಾರಣದಿಂದ ನಾನು ದೇಹ ಇಂದ್ರಿಯಾದೇಹೇ ಅಪಿ ಸತ್ವೇನ ಪ್ರಕೃತಿಯೋ ಏವ ಈಶ ಅಧೀನತ್ವ ಮಹಿಮ ಉಕ್ತಿ ಕಥಂ ಇತ್ಯತಃ ದೇಹಾದಿ ಸರ್ವಕಾರ್ಯಜಾತಸ್ಯ ಪ್ರಕೃತಿಯೋ ಏವ ಅಂತರ್ಭಾವ ಇದು ದರ್ಶಯಿತು ಮಹ ಏತದಿತಿ. ಅಂದ್ರೆ ಏನು, ನಮಗೆ ಜಡ ಪ್ರಕೃತಿ ಚೇತನ ಪ್ರಕೃತಿಗಳು ಭಗವಂತನ ವಶದಲ್ಲಿದೆ ಅಂತ ಹೇಳಿದ್ದಾರೆ. ಈಶಾಧೀನ ಯಾಕೆ ರೀ ಅಷ್ಟೇ ಹೇಳಿದ್ದಾರೆ, ಜಡ ಪ್ರಕೃತಿ ಚೇತನ ಪ್ರಕೃತಿ ಇವು ಎರಡು ಭಗವಂತನ ವಶದಲ್ಲಿದೆ ಅಂತ ಹೇಳಿದ್ದರ ಮಾತಿನ ಜೊತೆಲಿ ಅಲಾಂಗ್ ವಿತ್ ದಟ್ ಈ ದೇಹ ಇಂದ್ರಿಯಗಳು ಇವೆಲ್ಲವೂ ಕೂಡ ಇದು ಜಡ ಪ್ರಕೃತಿ ಅಲ್ಲ ಚೇತನ ಪ್ರಕೃತಿ ಅಲ್ಲ ಅಂತ ಸಂಶಯ ಬಂದು ಇದು ಚೇತನ ಪ್ರಕೃತಿಕ್ಕಿಂತ ಬೇರೆ ಆದದ್ದು, ಜಡ ಪ್ರಕೃತಿಕ್ಕಿಂತಲೂ ಬೇರೆ ಆದದ್ದು, ಇದೇನು ಮೂಲ ಪ್ರಕೃತಿ ಅಲ್ಲ, ಪಂಚಭೂತಗಳಲ್ಲಿ ಇಲ್ಲ, ಈ ದೇಹ ಇಂದ್ರಿಯ ಶಕ್ತಿ ಇದೆ, ಇಂದ್ರಿಯಗಳಿಗೆ ವಿಷಯಗಳಿವೆ, ಇವೆಲ್ಲವೂ ಕೂಡ ಜಡಚೇತನ ಪ್ರಕೃತಿಗಳಿಗಿಂತ ಬೇರೆಯಾದ ವಿಷಯಗಳಿರಬಹುದು, ಅವು ಕೂಡ ಭಗವಂತನ ವಶದಲ್ಲಿದೆ ಅಂತ ಹೇಳಿದ್ದಿದ್ದರೆ ಅದು ಭಗವಂತನ ಮಹಿಮೆ ಆಗ್ತಾ ಇತ್ತು. ಆದರೆ ಕೇವಲ ಜಡಚೇತನ ಪ್ರಕೃತಿಗಳು ಮಾತ್ರ ಭಗವಂತನ ವಶ ಅಂತ ಹೇಳಿದ್ದಾರೆ ಹೊರತು ಈ ದೇಹ ಇಂದ್ರಿಯಗಳೆಲ್ಲವೂ ಕೂಡ ಭಗವಂತನ ವಶದಲ್ಲಿದೆ ಅಂತ ಹೇಳಲಿಲ್ಲವಲ್ಲ ಅಂತ ಸಂಶಯ ಬಂದರೆ ಅದಕ್ಕೆ ಏತದ್ದು ಯೋನಿನಿ, ಯೋನಿನಿ ಅಂದ್ರೆ ಕಾರಣಭೂತವಾಗಿ ಉಳ್ಳದ್ದು ಅಂತ ಅರ್ಥ. ಬಹುರೀಯಾಗಿ ತಗೋಬೇಕು. ಏನು ಸರ್ವಾಣಿ ಭೂತಾನೆ ಏತತ್ ಅಂದ್ರೆ ಈ ಎರಡು ಪ್ರಕೃತಿಗಳು ಯೋನಿನಿ, ಯೋನಿಗಳಾಗಿವೆ, ಕಾರಣಭೂತಗಳಾಗಿವೆ. ಯಾವುದಕ್ಕೆ ಈ ಸರ್ವಾಣಿ ಭೂತಾನಿ ಅಂತ ತಕೊಂಡ್ರೆ ಸರ್ವಭೂತಗಳು ಈ ಪ್ರಕೃತಿಗಳು ಯೋನಿಗಳಾಗಿ ಉಳ್ಳದ್ದು ಇಲ್ಲ, ಈ ಪ್ರಕೃತಿ ಈ ಎಲ್ಲ ಭೂತಗಳನ್ನು ಪ್ರಾಣಿಗಳಿಗೂ ಕಾರಣಭೂತವಾಗಿದೆ ಅಂತ ಹೇಳಿ. ಸೊ ಸರ್ವಭೂತಾನಾಂ ಯೋನಿ ಅಂತ ತಕೊಳ್ಳೋದು ಅದು ಷಷ್ಠಿ ತತ್ಪುರುಷದಲ್ಲಿ ಪ್ರಕೃತಿಗಳಿಗೆ ಹೇಳಿದಾಗ, ಇಲ್ಲ ಪ್ರಾಣಿಗಳಿಗೆ ಯೋನಿನಿ ಅಂತ ತಕೊಂಡಾಗ ಏತದ್ ಯೋನಿನಿ ಈ ಎಲ್ಲ ಪ್ರಾಣಿಗಳು ಕೂಡ ಈ ಏತತ್ ಎರಡು ಪ್ರಕೃತಿಗಳು ಯೋನಿನಿ ಯೋನಿಗಳಾಗಿ ಉಳ್ಳದ್ದು ಕಾರಣ ಕಾಲ ಆಗಿ ಉಳ್ಳದ್ದು ಅಂತ ಹೇಳಿ ಬೌರಿಯ ತಗೊಳ್ಳೋದು. ಇತಿ ಉಪಧಾರಯ ಹೀಗೆ ತಿಳುಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಂದ್ರೆ ಇದು ದೇಹ ಇಂದ್ರಿಯ ಆದೇಹೇ ಅಪಿ ಸತ್ವೇನ, ಸತ್ವೇನ ಇರುವುದರಿಂದ ದೇಹ ಇಂದ್ರಿಯಾದಿಗಳು ಕೂಡ ಇರುವುದರಿಂದ ಅಂದ್ರೆ ದೇಹ ಎಕ್ಸಿಸ್ಟ್ ಆಗ್ತಾ ಇದೆ ಆದ್ದರಿಂದ ಪ್ರಕೃತಿಯೋಹೋ ಏವ ಜಡಚೇತನ ಪ್ರಕೃತಿಯೋಹ ಅನ್ನೋದು ದ್ವಿವಚನದಲ್ಲಿದೆ, ಏಕವಚನ ದ್ವಿವಚನ ಬಹುವಚನ ದ್ವಿಯಲ್ಲೂ ದ್ವಿವಚನದಲ್ಲಿದೆ. ಪ್ರಕೃತಿಯೋಹೋ ಏವ ಎರಡು ಪ್ರಕೃತಿಗಳಿಗೆ ಮಾತ್ರ ಈಶಾಧೀನತ್ವ ಮಹಿಮ ಉಕ್ತಿ ಈ ಭಗವಂತನ ಅಧೀನದಲ್ಲಿರುವ ಅಂತ ಆ ಮಹಿಮೆಯನ್ನು ಹೇಳುವುದು ಕಥಂ ಹೇಗೆ ಚೆಲ್ಲತ್ತೆ ಹೇಗಾಗತ್ತೆ ದೇಹಾದಿ ಸರ್ವಕಾರ್ಯ ಜಾತಸ್ಯ ಪ್ರಕೃತಿಯೋಹೋ ಏವ ಅಂತರ್ಭಾವ ಇದು ದರ್ಶಯಿತು ಮಹ. ಅದಕ್ಕೆ ಆ ಪೂರ್ವ ಪಕ್ಷಕ್ಕೆ ಸಮಾಧಾನ ಏನಂದ್ರೆ ಉತ್ತರ ಏನಂದ್ರೆ ಸಿದ್ಧಾಂತ ಏನಂತ ಹೇಳಿದ್ರೆ ಅಪ್ಪ ಅದು ಹೇಳಬೇಕಾಗಿಲ್ಲ. ಯಾಕೆ ಅಂದರೆ ದೇಹ ಇಂದ್ರಿಯಾದಿಗಳು ಕೂಡ ದೇಹಾದಿ ಸರ್ವ ಕಾರ್ಯ ಜಾತಸ್ಯ ಈ ದೇಹಾದಿಗಳು ಇಂದ್ರಿಯಾದಿಗಳು ಇವೆಲ್ಲವೂ ಕೂಡ ಕಾರ್ಯ ಜಾತಸ್ಯ ಪ್ರಕೃತಿಯೋಹೋ ಏವ ಅಂತರ್ಭಾವ ಇವೆಲ್ಲವೂ ನಡೀತಾ ಇದೆ, ಕಾರ್ಯಗಳು ನಡೀತಾ ಇದೆ ಅಂದ್ರೆ ಈ ಜಡಚೇತನಗಳು ಈ ದೇಹಗಳು ಇಂದ್ರಿಯಗಳು ಎಲ್ಲ ಹುಟ್ಟೋದು ಇವೆಲ್ಲವೂ ಆಗ್ತಾ ಇದೆ ಅಂತ ಹೇಳಿದರೆ ಅದು ಪ್ರಕೃತಿಯೋಹೋ ಏವ ಅಂತರ್ಭಾವ ಜಡಚೇತನ ಪ್ರಕೃತಿಗಳಿಂದಲೇ ನಡೀತಾ ಇದೆ ಅದು ಅಂದ್ರೆ ಅಂತರ್ಭಾವ ಇಟ್ ಇಸ್ ಇನ್ಕ್ಲೂಡೆಡ್ ಈ ದೇಹ ಇಂದ್ರಿಯಾದಿಗಳು ಜಡಚೇತನ ಪ್ರಕೃತಿಗಳಲ್ಲಿ ಅಂದ್ರೆ ಚೇತನ ಪ್ರಕೃತಿಯ ವಶದಲ್ಲಿದೆ ಜಡ ಪ್ರಕೃತಿಯ ವಶದಲ್ಲಿದೆ ಜಡ ಪ್ರಕೃತಿಯು ಬೇಕಾಗಿದೆ ಒಂದು ನಿಮಿತ್ತ ಕಾರಣ ಒಂದು ಉಪಾದಾನ ಕಾರಣ. ಜಡ ಪ್ರಕೃತಿಯು ಉಪಾದಾನ ಕಾರಣವಾಗಿ ಚೇತನ ಪ್ರಕೃತಿಯಾದ ಲಕ್ಷ್ಮಿ ನಿಮಿತ್ತ ಕಾರಣಗಳಾಗಿದ್ದಾಳೆ. ಭಗವಂತ ನಿಮಿತ್ತ ಕಾರಣವಲ್ಲ ಅಂದ್ರೆ ಲಕ್ಷ್ಮಿ ನಿಮಿತ್ತ ಕಾರಣವಾದ ಲಕ್ಷ್ಮಿ ಭಗವಂತನ ವಶದಲ್ಲಿದ್ದಾಳೆ, ಭಗವಂತನು ನಿಮಿತ್ತ ಕಾರಣ ಆಗುತ್ತಾನೆ. ಹೀಗೆ ಇವು ಎರಡರ ಪ್ರಕೃತಿಯ ಅಂತರ್ಭಾವ ಅಂದ್ರೆ ಇನ್ಕ್ಲೂಡೆಡ್ ಇನ್ ದಟ್ ಅಂತ ಹೇಳಿ ಇತಿ ದರ್ಶಯಿತು ಮಹಾಏತದಿತಿ. ಆದ್ದರಿಂದ ಮೊದಲನೇ ಭಾಗ ಕೊಟ್ಟಿದೆ, ಏತದ್ ಯೋನಿನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ. ಅದಾದ ಮೇಲೆ ಶರೀರ ಇಂದ್ರಿಯ ವಿಷಯ ಲಕ್ಷಣ ಕಾರ್ಯ ಸಹಿತಾನಿ ಜೀವಜಾತ ರೂಪ ಭೂತಾನಿ ಸರ್ವಾಣಿ ಏತದ್ಯೋನಿನಿ ಜಡ ಅಜಡ ಪ್ರಕೃತಿ ಕಾರಣಕಾಣಿ ಯಥಾಸಂಭವಂ ತದ್ ಉತ್ಪನ್ನಾನಿ ಇತಿ ಉಪಧಾರಯ ಜಾನಿ. ಸೊ ಅದನ್ನೇ ಮತ್ತು ಈ ಡಿಫರೆಂಟ್ ಶಬ್ದಗಳಿಂದ ಬೇರೆ ಶಬ್ದಗಳಿಂದ ಅದನ್ನೇ ಆ ಭಾವನೆ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅಂದ್ರೆ ಪ್ರಕೃತಿಯೋಹಯ ಅಂತರ್ಭಾವ ಅಂತರ್ಭಾವವಾಗಿದೆ ಅಂದರೆ ಅರ್ಥ ಏನು? ದರ್ಶಯಿತು ಮಹ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಶರೀರ ಇಂದ್ರಿಯ ವಿಷಯ ಲಕ್ಷಣ ಕಾರ್ಯ ಸಹಿತಾನೆ. ನಮ್ಮ ದೇಹಗಳು, ನಮ್ಮ ಇಂದ್ರಿಯಗಳು, ಅದರ ವಿಷಯಗಳಾದಂತಹ ಪಂಚ ತನ್ಮಾತ್ರೆಗಳು, ಇವೆಲ್ಲಗಳ ಲಕ್ಷಣ ಕಾರ್ಯ ಸಹಿತಾನೆ. ಆ ಲಕ್ಷಣಗಳು ಅದರ ಕಾರ್ಯಗಳು ಇವೆಲ್ಲವೂ ಕೂಡ ಜೀವಜಾತ ರೂಪ ಭೂತಾನೆ. ಜೀವಜಾತಗಳು, ಜೀವ ಸಮೂಹಗಳು ಇವೆಲ್ಲವೂ ಕೂಡ ಹುಟ್ಟುವುದು, ಅದಕ್ಕೆ ರೂಪ ತಾಳುವುದು, ಮತ್ತು ಅವೆಲ್ಲವೂ ಕಳೆಗೆ ಬಿದ್ದು ಹೋಗುವುದು, ಇವೆಲ್ಲ ಕೂಡ ಸರ್ವಾಣಿ ಏತದ್ಯೋನಿ ಇವೆಲ್ಲವೂ ಕೂಡ ನಡೀತಾ ಇರೋದು ಈ ಜಡ ಅಜಡ ಪ್ರಕೃತಿಕ ಏತದ್ಯೋನಿನಿ ಅನ್ನೋ ಸರ್ವಾಣಿ ಏತದ್ಯೋನಿನಿ ಅನ್ನುವ ಶಬ್ದಕ್ಕೆ ಅರ್ಥ ಏನಂದ್ರೆ ಇವೆಲ್ಲವೂ ಕೂಡ ಈ ಜಡಚೇತನ ಪ್ರಕೃತಿಗಳು ಕಾರಣಕಾಲಾಗಿವೆ ಅಂತ. ಸರ್ವಾಣಿ ಏತದ್ ಯೋನಿನಿ ಅನ್ನೋ ಶಬ್ದಕ್ಕೆ ಸರ್ವಾಣಿ ಈ ಸರ್ವ ಪ್ರಾಣಿಗಳು ಏತತ್ ಅಂದ್ರೆ ಜಡ ಅಜಡ ಪ್ರಕೃತಿ, ಏತದ್ ಅನ್ನೋ ಶಬ್ದಕ್ಕೆ ಜಡ ಪ್ರಕೃತಿ, ಅಜಡ ಅಂದ್ರೆ ಚೇತನ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಮೂಲ ಪ್ರಕೃತಿ ಲಕ್ಷ್ಮೀದೇವಿ, ಇವೆಲ್ಲವೂ ಈ ಎರಡು ಕೂಡ ಪ್ರಕೃತಿ ಕಾರಣಾನಿ. ಈ ಎರಡು ಪ್ರಕೃತಿಗಳು ಕಾರಣಕಾಣಿ ಅಂತ ಹೇಳಿದ್ದಾರೆ. ಅದೇ ಕಾರಣಾನಿ ಅಂತ ಹೇಳದೆ ಕಾರಣಕಾಣಿ, ಕಾರಣಾನಿ ಅನ್ನುವುದಕ್ಕೆ ಕಾರಣಕಾಣಿ ಅನ್ನುವುದಕ್ಕೆ ವ್ಯತ್ಯಾಸ ಏನು? ಕಾರಣಾನಿ ಅಂದ್ರೆ ಕಾರಣಗಳಾಗಿವೆ ಅಂತೇಳಿ, ಕಾರಣಕಾಣಿ ಅಂದ್ರೆ ಕಾರಣವು ಉಳ್ಳದ್ದಾಗಿದೆ ಅಂತೇಳಿ. ಬಹುರಿ ಉದಾಹರಣೆಗೆ ಮಣ್ಣು ಮಡಿಕೆ, ಮಣ್ಣು ಮಡಿಕೆಗೆ ಕಾರಣ. ಸೊ ಮಣ್ಣು ಕಾರಣ, ಮಡಿಕೆ ಕಾರ್ಯ, ಆ ಕಾರ್ಯಕ್ಕೆ ಕಾರಣಕ ಅಂತ. ಅಂದ್ರೆ ಈಗ ಮಡಿಕೆ ಕಾರ್ಯ ಅಂತ ಹೇಳೋದು ಒಂದು, ಇಲ್ಲ ಮಡಿಕೆ ಮಣ್ಣು ಕಾರಣವಾಗಿ ಉಳ್ಳದ್ದು ಅಂತ ಹೇಳೋದು, ಎರಡು ವಿಧವಾಗಿ ಹೇಳ್ಬೋದು. ಮಡಿಕೆ ಕಾರ್ಯ ಮಾಡಲ್ಪಟ್ಟಿದ್ದು, ಇಲ್ಲ ಮಣ್ಣು ಮಾಡ್ತಾ ಇದೆ ಮಡಿಕೆಯನ್ನು, ಆದಾಗ ಮಣ್ಣು ಕಾರಣವಾಗಿ ಉಳ್ಳದ್ದು ಅಂತ ಎರಡು ವಿಧವಾಗಿ ನಾವು ಹೇಳಬಹುದು. ಅದೇ ವಿಧವಾಗಿ ಇಲ್ಲಿ ಕೂಡ ಕಾರಣಕಾಣಿಯ ಈ ಎಲ್ಲವೂ ಕೂಡ ಜಡ ಅಜಡ ಪ್ರಕೃತಿಗಳು ಕಾರಣಗಳಾಗಿ ಉಳ್ಳದ್ದು ಅಂತ ಹೇಳ್ತಾ ಇದ್ದಾರೆ. ಯಥಾಸಂಭವಂ ತದ್ ಉತ್ಪನ್ನಾನಿ ಇತಿ ಉಪಧಾರಯ. ಅದು ಹೀಗೆ ಉತ್ಪನ್ನವಾಗಿದೆ ಅಂದ್ರೆ ಹುಟ್ಟಿದೆ, ಹೀಗೆ ಸೃಷ್ಟಿಸಿದೆ, ಇವೆಲ್ಲ ನಡೀತಾ ಇದೆ, ಎಲ್ಲ ಕಾರ್ಯಗಳು ಜಡಚೇತನ ಪ್ರಕೃತಿಗಳಿಂದಲೇ ನಡೀತಾ ಇದೆ. ಅದರಿಂದ ಅದು ಅಂತರ್ಭಾವ ಅನ್ನೋದು ಅದು, ದಟ್ ಈಸ್ ಇನ್ಕ್ಲೂಡೆಡ್ ಇನ್ ದಟ್ ಅನ್ನುವ ಅರ್ಥಕ್ಕೆ ಅದು, ದಟ್ ಈಸ್ ವಾಟ್ ಇಸ್ ಅಂತರ್ಭಾವ ಮೀನ್ಸ್ ಅಂತ ಹೇಳ್ತಾ ಇದ್ದಾರೆ. ಉತ್ಪನ್ನಾನಿ ಉಪಧಾರೆಯ ತಿಳುಕು ಜಾನೀಹಿ, ಉಪಧಾರೆಯ ಜಾನೀಹಿ ತಿಳುಕು ಅಂತ ಅರ್ಥ. ಅದಾದ ಮೇಲೆ ಅಹಂ ಕೃಷ್ಣ ಸಿಜಗತಃ ಪ್ರಭಾವ ಪಳೆಯಸ್ತ ಅನ್ನೋದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಇದ್ದಾರೆ ರಾಯರು. ಪೂರ್ವಂ ಪ್ರಕೃತಿಯೋ ಅವರತ್ವಂ ಪರತ್ವಂ ಚ ವಾಕ್ಯಭೇದೇನ ಉಕ್ತ್ವಾ ಮೇ ಇತಿ ಸ್ವಶತ್ವಂ ಚ ಉಕ್ತ್ವಾ ಯಯಾ ಇದಂ ಧಾರಿತೆ ಜಗತಿ ಇತಿ ಏತದ್ಯೋನಿನೀತಿ ಜಗದ್ಧಾರಕತ್ವ ಕಾರಣತ್ವೇ ಕಥಿತೆ ತತ್ರ ಪ್ರಕೃತಿಯೇವ ಭಗವದ್ವಶೆ ಜಗಜ್ಜನ್ಮಶ್ರೀ ಲಯಾಸ್ತು ಪ್ರಕೃತಿಯಧೀನ ಏವ ನ ಈಶಾಧೀನ ಇತಿ ಪ್ರತೀತಿ ನಿರಾಸಾತ್ತಮಃ ಅಹಮಿತಿ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುವಂತಹದ್ದು ನೋಡ್ರಿ. ಮುಂಚಿನ ಶ್ಲೋಕದಲ್ಲಿ ಎರಡು ವಿಧದ ಪ್ರಕೃತಿಗಳು, ಒಂದು ಅವರ ಅಂದ್ರೆ ಅವರ ಪ್ರಕೃತಿ, ವರ ಪ್ರಕೃತಿ. ಅವರ ಅಂದ್ರೆ ಇನ್ಫೀರಿಯರ್ ಪ್ರಕೃತಿ, ಸುಪೀರಿಯರ್ ಪ್ರಕೃತಿ, ಜಡ ಪ್ರಕೃತಿ ಇನ್ಫೀರಿಯರ್ ಪ್ರಕೃತಿ, ಲಕ್ಷ್ಮೀದೇವಿ ಸುಪೀರಿಯರ್ ಪ್ರಕೃತಿ ಹೇಳಿ ಅದು ಆದ ಮೇಲೆ ಎರಡು ಕೂಡ ಭಗವಂತನ ವಶದಲ್ಲಿದೆ ಅಂತ ಹೇಳಿ ಅದಾದ ಮೇಲೆ ಏಯಾ ಇದಂ ಧಾರಿತೆ ಜಗತ್ತು ಎಂಬ ವಾಕ್ಯದಿಂದ ಯಯಾ ಯಾರಿಂದಾದಲೇ ಈ ಜಗತ್ತೆಲ್ಲವೂ ಕೂಡ ಧಾರಣೆ ಮಾಡಲ್ಪಟ್ಟಿದೆ ಅಂತ ಹೇಳುವುದರ ಮೂಲಕವಾಗಿ ಆ ಪ್ರಕೃತಿಗೆ ಜಗದ್ಧಾರಕತ್ವವನ್ನು ಹೇಳಿ ತದ್ ಯೋನಿನಿ ಎಂಬ ವಾಕ್ಯದಿಂದ ಜಗತ್ ಕಾರಣತ್ವವನ್ನು ಹೇಳಿ ಆಯಿತು. ಅಲ್ಲಿ ಒಂದು ಸಂಶಯ ನಮಗೆ ಬರಬಹುದು, ಅಂದ್ರೆ ನಮ್ಗಂದ್ರೆ ಯಾರಿಗಾದ್ರು ಆಕ್ಚುಲ್ ಆಗಿ ಬಹಳ ಸೈಂಟಾಲಜಿಸ್ಟ್ ಅಂತ ಕರೆಯುವವರಿಗೆ ಈ ಸಂಶಯ ಬರುತ್ತೆ. ಆಯ್ತು ರೀ, ಲೆಟ್ ಅಸ್ ಆಕ್ಸೆಪ್ಟ್ ಭಗವಂತನ ಅವನು ಬುನಿದ್ದಾನೆ. ಹಾಗೆ ಜಡಚೇತನ ಪ್ರಕೃತಿಗಳಿದೆ, ಜಡಚೇತನ ಪ್ರಕೃತಿಗಳು ಭಗವಂತನ ವಶದಲ್ಲಿದೆ ಅದು ಒಪ್ಪೋಣ. ಜಡಚೇತನ ಪ್ರಕೃತಿಗಳೆಲ್ಲ ಮಾಡ್ತಾ ಇದೆ, ಭಗವಂತ ಬೇಕಾಗಿಲ್ಲ. ಉದಾಹರಣೆಗೆ ಎಕ್ಸಾಂಪಲ್ ಅಂತ ತಗೊಂಡ್ರೆ ಹಾಲಿದೆ, ಹೆಪ್ಪಾಗ್ತಿವಿ ಮೊಸರು ಹಾಕ್ತಿವಿ, ಹಾಲು ಹೆಪ್ಪಾಗುತ್ತೆ, ಅದಕ್ಕೆ ದೇವರು ಯಾಕೆ ಬೇಕು? ಹಾಲಿನಲ್ಲಿ ಮೊಸರು ಹಾಕಿದ್ರೆ ಹೆತ್ಕೊಳ್ಳುತ್ತೆ. ಅದು ಹೆತ್ಕೊಳ್ಳೋದಕ್ಕೆ ದ ಪ್ರಾಪರ್ಟೀಸ್ ಇಸ್ ಅ ಪ್ರಾಪರ್ಟಿ ಆಫ್ ದ ಮ್ಯಾಟರ್. ಆ ಹಾಲಿನಲ್ಲಿ ಮೊಸರು ಹಾಕಿದ್ರೆ ಮೊಸರು ಅಲ್ಲಿರುವ ಮೊಸರು ಆ ಹಾಲನ್ನೆಲ್ಲವನ್ನು ಮೊಸರಾಗಿ ಮಾಡುತ್ತೆ, ಅದು ತಾನೇ ತಾನು ಸಹಜವಾಗಿ ಆಗುತ್ತೆ. ಅದಕ್ಕೆ ದೇವರು ಯಾಕೆ ಬೇಕು? ವೈ ಡು ವಿ ನೀಡ್ ಗಾಡ್? ಭಗವಂತ ಬೇಕಾಗಿಲ್ಲ. ಹಾಗೆ ಈ ಸಮಸ್ತ ಜಗತ್ತಿನಲ್ಲಿ ಏನು ಮಳೆ ಬರುತ್ತೆ, ಇನ್ನು ಪ್ರಕೃತಿ ಕಾರ್ಯಗಳು ಯಾವ್ದು ನಡೆಯುತ್ತೋ ಅವೆಲ್ಲವೂ ಕೂಡ ತಾನಾಗಿ ನಡೀತಾ ಇರಬಹುದು, ಅದಕ್ಕೆ ಭಗವಂತ ಬೇಕಾಗಿಲ್ಲ. ಭಗವಂತನ ವಶದಲ್ಲಿ ಭಗವಂತ ಈಗ ನೋಡ್ರಿ, ಲೌಕಿಕ ಉದಾಹರಣೆ ತಗೊಂಡ್ರೆ ಒಬ್ಬನು ಬಾಸ್ ಇರ್ತಾನೆ, ಚೇರ್ಮನ್, ಅವನು ತನ್ನ ಕಳಗೆ ಇಬ್ಬರು ಏನೋ ಮ್ಯಾನೇಜರ್ಸ್ ಇಟ್ಕೊಂಡಿರ್ತಾನೆ, ಆ ಇಬ್ಬರು ಮ್ಯಾನೇಜರ್ಸ್ ಕಳಗಿನ ಯಾರೋ ಕಳಗಿನ ಎಂಪ್ಲಾಯರ್ಸ್ ನೋಡ್ಕೊಳ್ತಾರೆ, ಆ ಚೇರ್ಮನ್ ಬಂದು ನೋಡ್ಕೋಬೇಕಾಗಿಲ್ಲ. ಈ ಚೇರ್ಮನ್ ವಶದಲ್ಲಿ ಇಬ್ರು ಮ್ಯಾನೇಜರ್ಸ್ ಇದ್ದಾರೆ, ಆ ಇಬ್ಬರು ಮ್ಯಾನೇಜರ್ಸ್ ದೇ ವಿಲ್ ಟೇಕ್ ಕೇರ್ ಆಫ್ ದೇರ್ ಎಂಪ್ಲಾಯ್ಸ್ ಬಿಲೋ ದೆಮ್. ಚೇರ್ಮನ್ ಅವರನ್ನು ನೋಡ್ಕೊಳ್ತಾನಂತ ಏನು ಹೇಳ್ಬೇಕಾಗಿದ್ದಿಲ್ವಲ್ಲ ಅಂತೇಳಿ. ಲೌಕಿಕ ಉದಾಹರಣದಲ್ಲಿ ಅದು ಅಪ್ಲಿಕಬಲ್ ಆಗಬಹುದು, ಯಾಕಂದ್ರೆ ಲೌಕಿಕ ಉದಾಹರಣೆಗಳಲ್ಲಿ ಹ್ಯಾಂಡಿಂಗ್ ಓವರ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಆ ಚೇರ್ಮನ್ ನಂಬುವ ಶಕ್ತಿ ಲಿಮಿಟೆಡ್ ಆಗಿರುತ್ತೆ, ಅವನೆಲ್ಲರ ಒಳಗು ಅಂತರ್ಯಾಮಿ ಆಗಿರುವುದು, ಇವೆಲ್ಲವೂ ಯಾವುದು ನಡೆಯೋದಿಲ್ಲ. ಸೊ ಆ ಕಾರಣದ ಲೌಕಿಕ ಉದಾಹರಣದಲ್ಲಿ ಅದು ಆಗಬಹುದು, ಆದರೆ ಈ ಜಗತ್ತಿನ ವಿಷಯದಲ್ಲಿ ಭಗವಂತನ ವಿಷಯದಲ್ಲಿ ಹಾಗೆ ಅಲ್ಲ. ಭಗವಂತ ಎಲ್ಲದರ ಒಳಗು ಅಂತರ್ಯಾಮಿಯಾಗಿದ್ದಾನೆ. ಅವನ ಮಹಿಮೆಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಅವನ ಮಹಿಮೆ ಎಂತಾದ್ದು, ಅವನಿಗೆ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ. ಇನ್ನು ಅವನು ಮಧ್ಯ ಲೇಯರ್ಸ್ ಹಾಕುವುದರ ಮೂಲಕವಾಗಿ ಅವನ ಕಾಯ ಜಾಸ್ತಿ ಆಗುತ್ತೆ ಹೊತ್ತು ಕಮ್ಮಿ ಆಗುದಿಲ್ಲ. ಯಾಕಂದ್ರೆ ಅವರೆಲ್ಲರ ಒಳಗೂ ತಾನು ಮತ್ತು ಅಂತರ್ಯಾಮಿಯಾಗಿದ್ದು ಅವರೆಲ್ಲರಿಂದಲೂ ಮಾಡಿಸಬೇಕು, ತಾನೇ ಮಾಡಿಸಬೇಕು. ಈ ಕಾರಣದಿಂದ ಅವನಿಗೆ ಯಾವುದು ಸುಲಭ ಆಗತ್ತೆ ಅಂತ ಮಾಡ್ತಾ ಇಲ್ಲ ಭಗವಂತ. ಇಲ್ಲ ಕೈಲಾಗ ಅವನೊಂದು ಹೆಲ್ಪ್ ಬೇಕಾಗಿದೆ ಯಾವುದು ಮಾಡ್ತಾ ಇಲ್ಲ ಭಗವಂತ. ಅವರೆಲ್ಲರಿಗೂ ತನ್ನ ಸೇವೆಯನ್ನು ಮಾಡುವ ಅವಕಾಶವನ್ನು ಮಾತ್ರ ಕೊಡ್ತಾ ಇದ್ದಾನೆ ಭಗವಂತ ಅಷ್ಟೇ. ಸೊ ಅವನ ಮಹಿಮೆ ಎಂತಾದ್ದು ಅಂತ ಹೇಳಿದರೆ ಇವು ಎಲ್ಲವೂ ಕೂಡ ಭಗವಂತನ ಮಾಡ್ತಾ ಇರೋದು ಈ ವಿಧವಾಗಿ. ಸೊ ಅದನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ತತ್ರ ಪ್ರಕೃತಿಯೇ ಭಗವದ್ವಶೇ ಜಗತ್ ಜನ್ಮಶೀ ಲಯಾಸ್ತು ಪ್ರಕೃತಿ ಅಧೀನ. ಪ್ರಕೃತಿಗಳು ಮಾತ್ರ ಭಗವಂತನ ವಶದಲ್ಲಿದೆ, ಜಗತ್ತಿನ ಜನ್ಮ ಸ್ಥಿತಿ ಲಯ ಇವೆಲ್ಲವೂ ಕೂಡ ಪ್ರಕೃತಿಯ ಅಧೀನದಲ್ಲಿದೆ. ನ ಈಶಾಧೀನ, ಭಗವಂತನ ಅಧೀನದಲ್ಲಿಲ್ಲ ಅನ್ನುವ ಪ್ರತೀತಿ ನಿರಾಸಾರ್ಥಮಾಹ ಅಹಮಿತಿ ಅಂತೇಳಿ. ಅದಕ್ಕೆ ಕೃಷ್ಣ ಮಾತು ಕೊಡ್ತಾ ಇದೆ, ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯ ಸ್ಥಿತ. ಅಪ ಪ್ರಕೃತಿಯ ವಶದಲ್ಲಿಯೇ ಸೃಷ್ಟಿ ಲಯಗಳಿಲ್ಲ ಅಂತ ತಿಳ್ಕೋಬೇಡಿ, ಆ ಪ್ರಕೃತಿಯಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿಸುವವನು ನಾನೇ. ಆ ಕಾರಣದಿಂದ ಅಹಂ ನಾನೇ ಕೃತ್ಸ್ನಸ್ಯ ಈ ಸಮಸ್ತ ಜಗತಃ ಜಗತ್ತಿಗೆ ಪ್ರಭಾವವು ಸೃಷ್ಟಿಯು ಪ್ರಳಯವು ತಥಾ ಪ್ರಳಯವು ಇವೆರಡು ನಾನೇ ಆಗಿದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಅದರ ಮೂಲ ಉದ್ದೇಶ ಹಾಗಾಗಿದೆ ಅಂತ ಹೇಳಿ. ಅದಕ್ಕೆ ಪ್ರಭಾವ ಪ್ರಳಯೋ ಸತ್ತ ಪ್ರತೀತಿ ಕಾರಣತ್ವಾದ್ ಅಹಂ ಪ್ರಭವ ಪ್ರಳಯಸ್ಥ ಇತಿ ಉಕ್ತಿ. ಪ್ರಭವ ಅಂದ್ರೆ ಸೃಷ್ಟಿ ಅಂತ ಅರ್ಥ, ಹುಟ್ಟಿಸುವುದು. ಭವ ಪ್ರಭವ ಪ್ರಕರ್ಷೇಣ ಭವ ಭವ ಭೂ ಅನ್ನುವ ಧಾತಿಯಿಂದ ಬಂದಿದ್ದು ಭವ. ಭವ ಅಂದ್ರೆ ಅದಕ್ಕೆ ಭವಸಾಗರ ಸಂಸಾರ, ಸಂಸಾರದ ಹುಟ್ಟುವುದೆಲ್ಲ ಬರ್ತಾ ಇರ್ತಾರೆ, ಕಾರಣ ಅದಕ್ಕೆ ಭವ ಅಂತ. ಭವಸಾಗರ ಸಂಸಾರ ಭವ ಅನ್ನೋ ಶಬ್ದಕ್ಕೆ ಹುಟ್ಟುವುದು ಅಂತ ಒಂದು ಅರ್ಥ. ಭವ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಒಂದು ಹುಟ್ಟು, ಇಲ್ಲಿ ಪ್ರಭವ ಪ್ರಕೃಷ್ಟವಾದ ಸೃಷ್ಟಿ, ಹುಟ್ಟುವುದು ಚೆನ್ನಾಗಿ ಹುಟ್ಟುವುದು ಅಂತ ಹೇಳಿ. ಪ್ರಳಯ ಲಯ ಪ್ರಳಯ, ಭವ ಪ್ರಭವ. ಲಯ ಅಂದರು ಪ್ರಳಯ ಅಂದರು ಪರ್ಯಾಯ ಪದಗಳು, ಭವ ಅಂದರು ಪ್ರಭವ ಅಂದರು ಪರ್ಯಾಯ ಪದಗಳು. ದೇ ಆರ್ ಮೀನ್ ದ ಸೇಮ್ ಥಿಂಗ್. ಭವ ಪ್ರಭವ ದೇ ಮೀನ್ ಸೇಮ್, ಲಯ ಪ್ರಳಯ ದೇ ಮೀನ್ ದ ಸೇಮ್. ಸೊ ಇವು ಈ ವಿಧವಾಗಿ ಪ್ರಭಾವ ಪ್ರಳಯ ಭೋಕ್ತೃತ್ವ, ಪ್ರಭಾವವನ್ನು ಹುಟ್ಟುವುದನ್ನು ಪ್ರಳಯವನ್ನು ನಾಶವಾಗುವುದನ್ನು ಭೋಕ್ತೃತ್ವ ಭೋಗಿಸುವುದರಿಂದ ತಥಾ ಉಕ್ತಿ. ಏನು ಉಕ್ತಿ? ನಾನೇ ಪ್ರಭಾವ ನಾನೇ ಪ್ರಳಯ ಅಂತ ಹೇಳಿದ್ದಾನೆ. ಜಗತ್ ಪ್ರಭಾವಾದಿ ಭೋಕ್ತೃತ್ವ ಚ ಯಥಾ ಪುತ್ರಾದಿ ಪ್ರಭಾವೋ ರಿಪು ಪ್ರಳಯಶ್ಚ ಉಪಲಬ್ಧ ಸುಖಹೇತು ಇತಿ ಉಪಲಬ್ಧ ಪಿತ್ರಾದೇಹೆ ತದ್ ಭೋಕ್ತೃತ್ವ ತಥಾ ಹರೇಹೇ ಜಿಜ್ಞೇಯಂ. ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಒಬ್ಬ ತಂದೆಗೆ ಮಕ್ಕಳು ಹುಟ್ಟುತ್ತಾರೆ. ತಂದೆಗೆ ಮಕ್ಕಳು ಹುಟ್ಟುವುದರ ಮೂಲಕವಾಗಿ ಆ ಮಕ್ಕಳು ಹುಟ್ಟುವ ಭೋಕ್ತೃತ್ವ ತಂದೆಗೆ ಇರುತ್ತೆ. ಇಲ್ಲ ನಮ್ಮ ಶತ್ರುಗಳ ಯಾರು ನಾಶ ಆಗ್ತಾರೆ, ಶತ್ರುಗಳನ್ನು ಒಬ್ಬರು ನಾಶ ಮಾಡ್ತಾನೆ, ಯುದ್ಧ ಮಾಡಿ ನಾಶ ಮಾಡ್ತಾನೆ, ಶತ್ರುಗಳು ನಾಶವಾದಾಗ ಅವನು ಖುಷಿ ಆಗುತ್ತೆ. ಅಂತಹ ಕೂಡ ಭಗವಂತ ಆ ವಿಧವಾಗಿ ಭೋಕ್ತೃತ್ವ ಮಾಡ್ತಾನೆ ಅಷ್ಟೇ ಹೊರತು ಆ ವಿಧವಾಗಿ ಭಗವಂತನಿಗೆ ಆ ಖುಷಿ ಬರ್ತಾ ಇದೆ ಅಂತ ಇಲ್ಲ. ಯಾಕಂದ್ರೆ ಈಗ ತಂದೆಗೆ ಇಲ್ಲದ ಸುಖ ಅಲ್ಲಿ ಬರುತ್ತೆ. ಅದೇ ವಿಧವಾಗಿ ಶತ್ರುಗಳು ನಾಶವಾದರೆ ಇಲ್ಲದ ಸುಖ ನಮಗೆ ಅಂದ್ರೆ ಅಷ್ಟುವರೆಗೆ ಇಲ್ಲ ಆ ಸುಖ, ಆಮೇಲೆ ಬರುತ್ತೆ. ಭಗವಂತನ ಕೇಸ್ನಲ್ಲಿ ಅವನಿಗೆ ಕಾಲ ನಿಯಾಮಕ, ಅವನು ಕಾಲವು ಅವನ ವಶದಲ್ಲಿದೆ, ಅವನು ಕಾಲದ ವಶದಲ್ಲಿ ಇಲ್ಲ. ಆ ಕಾರಣದಿಂದ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಎಲ್ಲವೂ ಅವನಿಗೆ ಪ್ರೆಸೆಂಟೇ. ಅವನಿಗಿರುವ ಭೋಕ್ತೃತ್ವ ಅದು ಯಾವಾಗಲೂ ಇರುವಂತಹದ್ದೇ. ಅವನಿಗೆ ಹೊಸದಾಗಿ ಒಂದು ಆನಂದ ಬರೋದಂತ ಇಲ್ಲ, ಅವನು ಪೂರ್ಣ ಆನಂದ. ಆ ಕಾರಣದ ಭೋಕ್ತೃತ್ವ ಇದೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದರೆ, ಅದರ ಸೂಕ್ಷ್ಮ ಭೋಕ್ತೃತ್ವ ತಾನು ಕೇವಲ ತನ್ನ ಸ್ವಭಾವ ಸಿದ್ಧವಾದ ಅಭಿವ್ಯಕ್ತಿಯಿಂದ ಆಗುತ್ತೆ ಅತ್ತೇ ಹೊರತು ನಿಜವಾಗಿ ಅವನಿಗೆ ಅದರಿಂದ ಎಕ್ಸ್ಟ್ರಾ ಸುಖ ಬರುವುದನ್ನೋದಿಲ್ಲ. ಆದ್ರೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಒಂದು ಅರ್ಥ ಮಾಡಿಕೊಳ್ಳಕ್ಕಾಗಿ. ತಂದೆ ಮಕ್ಕಳ ಸುಖವನ್ನು ಅನುಭವಿಸುವಂತೆ ಒಂತೆ ಅಷ್ಟೇ, ಇಟ್ ಇಸ್ ಲಿಟಲ್ ಸಿಮಿಲರ್, ನಾಟ್ ಎಕ್ಸಾಕ್ಟ್ಲಿ ದ ಸೇಮ್. ಹಾಗೆ ಶತ್ರುಗಳ ನಾಶವನ್ನು ನಾವು ನೋಡಿ ಪಡೆದು ಸುಖ ಪಡುವಂತೆ ಆ ಭೋಗಿಸುವಂತೆ ಭಗವಂತ ಅದನ್ನು ಭೋಗಿಸುತ್ತಾನೆ. ಅಂದರೆ ಸೂಕ್ಷ್ಮ ಭೋಗ ಮಾತ್ರ ಅವನಿಗೆ, ಅದರಿಂದ ಅವನಿಗೇನೋ ಎಕ್ಸ್ಟ್ರಾ ಸುಖ ಬರುತ್ತಂತ ಅರ್ಥ ಅಲ್ಲ. ಭೋಕ್ತೃತ್ವ ಇದೆ ಅವನಿಗೆ, ಆ ಭೋಕ್ತೃತ್ವ ಇರುವುದರಿಂದ ಅದರ ಸೃಷ್ಟಿ ಸ್ಥಿತಿಗಳು ಅವನೇ, ಇಲ್ಲ ಸೃಷ್ಟಿ ಲಯಗಳು ಅವನೇ ಅಂತ ಹೇಳುವ ವ್ಯವಹಾರ ಪ್ರಸಂಗ ಇಲ್ಲಿ ಬಂತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭವಾದಿ ಉಪಲಬ್ಧೇ ಭಗವತ್ ಸುಖಹೇತುತ್ವ ಚ, ಅದು ಮತ್ತೆ ಇದಕ್ಕೆ ಈ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಆಗಮಿಷ್ಯ ಸುಖಂ ಚಾಪಿ ತಚ್ಚ ಅಸ್ತಿ ಏವ ಸದಾಪಿತು ತಥಾಪಿ ಅಚಿಂತ್ಯ ಶಕ್ತಿತ್ವಾತ್ ಜಾತಂ ಸುಖಮಿವ ಚ ಇತಿ ಸ್ಮೃತಿ ಉಕ್ತ ದಿಶಾ ಜ್ಞೇಯಂ. ಸ್ಮೃತಿಯ ಪ್ರಮಾಣ ಒಂದು ಹೇಳ್ತಾ ಇದೆ, ಏನು ಆಗಮಿಷ್ಯತ್ ಸುಖಂ ಚಾಪಿ. ಆಗಮಿಷ್ಯತ್ ಸುಖಂ, ಭಗವಂತನಿಗೆ ಇರುವ ಸುಖ ಅಂತ ಅಂದ್ರೆ ಬರಬೇಕಾದ ಸುಖವು ಅವನಿಗೆ ಈಗಲೇ ಬಂದುಬಿಡ್ತು. ಯಾವಾಗಲೂ ಯಾವಾಗಲೂ ಸುಖ ಇದೆ ಅವನಿಗೆ. ಫ್ಯೂಚರ್ ನಲ್ಲಿ 10 ವರ್ಷ ಆದ್ಮೇಲೆ ಬರುವ ಸುಖ, 1000 ವರ್ಷದ ಮೇಲೆ ಆಗುವ ಬರುವ ಸುಖ, ಮಿಲಿಯನ್ ಇಯರ್ಸ್ ಆದ ಮೇಲೆ ಬರುವ ಸುಖ, ಅನಂತ ವರ್ಷಗಳಾದ ಮೇಲೆ ಬರುವ ಸುಖ, ಅದೆಲ್ಲವೂ ಅವನಿಗೆ ಈಗಲೇ ಬರ್ತಾ ಇದೆ. ಎವ್ರಿಥಿಂಗ್ ಈಸ್ ಗಾಡ್ ಈಸ್ ಎಂಜಾಯಿಂಗ್ ನೌ ಇಟ್ಸ್. ಅದು ಹೇಗೆ ಅಂತ ಹೇಳಿದ್ರೆ ಅದು ಅವನ ಅಚಿಂತ್ಯ ಅದ್ಭುತ ಶಕ್ತಿ ಅಂತ ಹೇಳಿದ. ಯಾಕಂದ್ರೆ ಭವಿಷ್ಯತ್ತಿನಲ್ಲಿರುವ ಸುಖ ಈಗಲೇ ಬರಬೇಕಂದ್ರೆ ಅದು ನಮ್ಮಿಂದ ನಾಳೆ ಬರುವ ಸುಖ ನಮ್ಗೆ ಇವತ್ತು ಬರಬೇಕಂದ್ರೆ ಬರಲ್ಲ ನಮಗೆ, ಅದೇ ಭಗವಂತನಿಗೆ ಅದು ಬರುತ್ತೆ. ಇದು ಹೇಗೆ ಸಾಧ್ಯ? ಹೌ ಕೆನ್ ಹಿ ಗೆಟ್ ದ ಸುಖ ನೌ, ದ ಸುಖ ದಟ್ ಈ ಸಪೋಸ್ ಟು ಗೆಟ್ ಆಫ್ಟರ್ ಸೆವೆರಲ್ ಟ್ರಿಲಿಯನ್ ಇಯರ್ಸ್, ಆ ಸುಖ ಅವನಿಗೆ ಇವತ್ತೇ ಸಿಗ್ತಾ ಇದೆ. ಅದು ಸಾಧ್ಯ ಹಾಗೆ? ಹೌ ಇಸ್ ಇಟ್ ಪಾಸಿಬಲ್? ಅಂದರೆ ಅದು ಭಗವಂತ ಈ, ಯಾಕಂದ್ರೆ ದಿಸ್ ಈಸ್ ನಾವು ಎಲ್ಲ ಕಡೆ ಎಸ್ಕೇಪಿಸಮ್ ಅಲ್ಲ, ಅವನಿಗಿರುವಂತಹ ಇಂತಹ ಒಂದು ಸುಖವನ್ನು ನಾವು ಮಾಡ್ತಾ ಇರೋದು ಅವನ ಅಚಿಂತ್ಯ ಅದ್ಭುತ ಶಕ್ತಿ ಅಂತ ಹೇಳುವುದು. ಇಂತಹ ವಿಷಯಗಳಲ್ಲಿ ಎಲ್ಲಿ ಆದರೆ ಲಾಜಿಕ್ಗೆ ಸಿಗೋದಿಲ್ಲವೋ, ದಟ್ ವಿಚ್ ಕೆನ್ ನಾಟ್ ಬಿ ಅಚೀವ್ಡ್ ತ್ರೂ ಲಾಜಿಕ್, ಅಲ್ಲಿ ಮಾತ್ರವೇ ನಾವು ಹೇಳ್ತೀವಿ. ಇದು ಭಗವಂತನ ಮಹಿಮೆಯನ್ನು ತಿಳಿಸುವಂತಹದ್ದು. ಅನಂತ ಕಾಲದಿಂದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಬರುವ ಎಲ್ಲ ಸುಖವೂ ಅವನಿಗೆ ಇವತ್ತೇ ಅಭಿವ್ಯಕ್ತವಾಗ್ತಾ ಇದೆ. ಇಟ್ ಈಸ್ ಓನ್ಲಿ ಎಕ್ಸ್ಪ್ರೆಷನ್ ಆಫ್ ಜಾಯ್, ನಾಟ್ ಅಕ್ವಿಜಿಷನ್ ಆಫ್ ಜಾಯ್. ಸೊ ಇಟ್ ಈಸ್ ಓನ್ಲಿ ಎಕ್ಸ್ಪ್ರೆಷನ್ ಆಫ್ ಜಾಯ್, ನಾಟ್ ಅಕ್ವಿಜಿಷನ್ ಆಫ್ ಜಾಯ್. ಇದು ಭಗವಂತನಿಗೆ ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಅವನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ತಥಾಪಿ ಅಚಿಂತ್ಯ ಶಕ್ತಿತ್ವಾತ್ ಜಾತಂ ಸುಖಮಿವಚ ಇತಿ ಸ್ಮೃತಿ ಉಕ್ತ ದಿಶಾ ಜ್ಞೇಯಂ. ಪ್ರಕೃತಿ ದ್ವಾರ ಕೃಷ್ಣ ಜಗತ್ ಕರ್ತ ಅಹಮೇವ ಇತಿ ಭಾವ. ಅದು ಪ್ರಕೃತಿಯ ಭಗವಂತನೆಲ್ಲವೂ ಮಾಡ್ತಾನೆ, ಆದ್ರೆ ಪ್ರಕೃತಿಗಳ ಮೂಲಕವಾಗಿ, ಎರಡು ಪ್ರಕೃತಿಗಳ ಜಡಚೇತನ ಪ್ರಕೃತಿಗಳ ಮೂಲಕವಾಗಿ ಭಗವಂತ ಮಾಡ್ತಾನೆ. ಕೃಷ್ಣ ಅಂದ್ರೆ ಸಮಸ್ತ ಜಗತ್ ಕರ್ತ, ಈ ಜಗತ್ತಿನ ಕರ್ತ. ಕರ್ತ ಅಂದ್ರೆ ಎಲ್ಲ ವಿಧವಾದ ಕರ್ತ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷನ್ನು ಅಷ್ಟವಿಧ ವ್ಯಾಪಾರಗಳನ್ನು ಮಾಡುವನಾಗಿದ್ದಾನೆ. ಅಹಮೇವ ಇತಿ ಭಾವ, ನಾನೇ ಅಹಂ ಅಹಮೇವ ಯಾವ ಕಾರಣದಿಂದ ನಾವು ತಗೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಭಗವಂತ ಎರಡು ಕಾರಣಗಳನ್ನು ಹೇಳ್ತಾರೆ, ಅವನೇ ಪ್ರಭಾವ, ಅವನೇ ಪ್ರಳಯ ಅಂತ ಹೇಳುವುದಕ್ಕೆ ಎರಡು ಕಾರಣಗಳು. ಒಂದು, ಅವೆರಡು ಅವನ ವಶದಲ್ಲಿವೆ, ಆ ಕಾರಣದಿಂದ ಅವನನ್ನು ಹೇಳುವುದು, ಅಭೇದ ಉಕ್ತಿಯಿಂದ ಹೇಳುವುದು. ಎರಡನೇ ಕಾರಣ, ಅವನೇ ಭೋಕ್ತ ಆದ್ದರಿಂದ ಹೇಳುವುದು, ಭಗವಂತನೇ ಪ್ರಭವ, ಭಗವಂತನೇ ಪ್ರಳಯ ಅಂತ ಹೇಳುವುದು. ಈ ಎರಡು ಕಾರಣಗಳಿಂದ ಅಷ್ಟೇ ಹೊರತು ನಿಜವಾದ ಅಭೇದ ಇಲ್ಲ. ಭಗವಂತನೇ ಸೃಷ್ಟಿ ಅಲ್ಲ, ಭಗವಂತನೇ ಲಯ ಅಲ್ಲ, ಆದ್ರೆ ಆ ವ್ಯವಹಾರವನ್ನು ಹೇಳುವುದಕ್ಕೆ ಅದು ಕಾರಣವಾಗಿದೆ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಕೂಡ ಸೃಷ್ಟ ಪಾತಾತ ಸಂಹತ್ತ ನಿಯಂತ ಚ ಪ್ರಕಾಶಿತ ಯತಃ ಸರ್ವಸ್ಯ ತೇನಾಹಂ ಸರ್ವ ಅಸಿ ಇತಿ ಋಷಿಭಿಃ ಸ್ತುತಃ. ನಾನೇ ಋಷಿಗಳಿಂದ ಹೀಗೆ ಸ್ತುತ್ಯನಾಗಿದ್ದೀನಿ. ಹೇಗೆ ಸರ್ವಸ್ಯ ತೇನ ಅಹಂ ಸರ್ವ ಅಸಿತಿ, ಅವೆಲ್ಲವೂ ನನ್ನಿಂದ ಆಗತ್ತಾದ್ದರಿಂದ ನಾನೇ ಅವೆಲ್ಲವೂ ಆಗಿದ್ದೀನಿ ಅಂತ ಹೇಳಿ ಋಷಿಗಳು ನನ್ನನ್ನು ಸ್ತೋತ್ರ ಮಾಡ್ತಾರೆ. ಸುಖರೂಪಸ್ಯ ಭೋಕ್ತೃತ್ವಾತ್ ನದು ಸರ್ವಸ್ವರೂಪತಃ. ಸುಖರೂಪತ್ವದ ಭೋಕ್ತೃತ್ವ ಇರುವುದರಿಂದ ಭೇದ ಭುಕ್ತಿಯನ್ನು ಹೇಳುತ್ತಾರೆ ಅಷ್ಟೇ ಹೊರತು ಸರ್ವಸ್ವರೂಪದಂದ್ರೆ ಭಗವಂತನೇ ಅಲ್ಲ. ಅಂದ್ರೆ ಅದೇ ಇನ್ನೊಂದು ಕೂಡ ನಮಗೆ ಶ್ರುತಿಯಲ್ಲಿ ಬರುವಂತಹ ವಾಕ್ಯ, ನಮಗೆ ಭಗವಂತ ಎಲ್ಲವೂ ತಾನೇ ಆಗಿದ್ದೀನಿ ಅಂತ ಭಗವಂತ ಶ್ರುತಿ ವಾಕ್ಯ ಒಂದು ಬರುತ್ತೆ. ಸೊ ಸರ್ವೋಹಮಿತಿ, ನಾನೇ ಎಲ್ಲವೂ ಆಗಿದ್ದೀನಿ ಅಂತ ಹೇಳಿ ಭಗವಂತ ಹೇಳುವ ಮಾತು, ನಾನೇ ಎಲ್ಲವೂ ಆಗಿದ್ದೀನಿ ಅಂತ ಹೇಳಿದರೆ ಸರ್ವಂ ಖಲು ಇದಂ ಬ್ರಹ್ಮ ಅಂತ ಹೇಳಿ ಹೇಳುವ ಮಾತು. ಸರ್ವಂ ಖಲು ಇದಂ ಬ್ರಹ್ಮ, ಅವನೇ ನಾನೇ ಅಂದ್ರೆ ಭಗವಂತನೇ ಎಲ್ಲವೂ. ಸರ್ವಂ ಖಲು ಇದಂ ಬ್ರಹ್ಮ, ಇದಂ ಬ್ರಹ್ಮ ಸರ್ವಂ ಖಲು, ಅವನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳುವುದು, ಎಲ್ಲವೂ ಅವನ ಅಧೀನದಲ್ಲಿದೆ ಅಂತ ಹೇಳುವುದರ ಮೂಲಕವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಸುಖರೂಪಸ್ಯ ಭೋಕ್ತೃತ್ವ ನಾತು ಸರ್ವಸ್ವರೂಪತಃ ಅಂತ ಹೇಳಿ ಶ್ರುತಿ ಸ್ಮೃತಿಗಳ ಪ್ರಮಾಣಗಳೆಲ್ಲವೂ ಕೂಡ ಅಭೇದ ಉಕ್ತಿಯನ್ನು ಹೇಳುವುದು ಕೇವಲ ಅವನು ಕಾರಣಭೂತನಾಗಿದ್ದಾನಂತ ಹೇಳುವುದಕ್ಕಾಗಿ ಹೇಳುತ್ತೆ ಅನ್ನುವುದು ಅದು ತಿಳ್ಕೋಬೇಕು. ಅದಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳಿ ನೆಕ್ಸ್ಟ್ ಪದ್ಯ ಅದು ವಿಷ್ಣು ಸರ್ವತ್ ಹೇಳುವಂತಹ ಅದು ಕೂಡ ಏನಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಕೂಡ ಪೂರ್ವ ಪಕ್ಷದ ಮಾತುಗಳನ್ನು ರಾಯರು ತಿಳಿಸ್ತಾ ಇದ್ದಾರೆ. ಪೂರ್ವ ಪಕ್ಷ ಅಂದ್ರೆ ನಮಗೆ ಬರುವ ಸಂಶಯ, ನಾನು ಪರಾವರ ಪ್ರಕೃತಿಯೋ ಸ್ವಾಧೀನತ್ವ ಮುಖ್ಯ ಏವ ಸ್ವಸ್ಯ ಅವರತ್ವಸ್ಯ ಪರತ್ವಸ್ಯ ಚ ಅಯೋಗಾತ್ ಅವರತ್ವಸ್ಯ ಚ ಬಾಧಾದುತ್ತರ ವಾಕ್ಯ ವಿರೋಧ ಅಯೋಗಾತ್ ಪರತರತ್ವ ಶಬ್ದಿತಂ ಸರ್ವೋತ್ತಮತ್ವಂ ತವ ಪ್ರಾಪ್ತಮಿ ಅಸ್ತು ಜಗತ್ ಪಿತೃತ್ವಂ ತದ್ವತ್ ಸರ್ವೋತ್ತಮ ಅಂತರಸ್ಯಾಪಿ ಜಗತ್ ಪಿತೃತ್ವಾದಿ ಉಪಪತ್ತೇ ಕಥಂ ಅಹಮೇವ ಕೃಷ್ಣಸ್ಯ ಇತ್ಯಾದಿ ಉಕ್ತಿ ಉಪಪದ್ಯತೆ ಇತ್ಯಾಹ ಮತ್ತ ಇತಿ ಮತ್ತ ಅನ್ಯತ್ ಪರತರ ಶಬ್ದಿತಂ ಸರ್ವೋತ್ತಮಂ ಕಿಂಚಿತ್ ನ ಅಸ್ತಿ ಏನ ಅಹಮೇವ ಇತ್ಯುಕ್ತಿ ಅಯುಕ್ತಾ ಸ್ಯಾತ್ ಅಂತ ಹೇಳಿ. ಅಂದ್ರೆ ಭಗವಂತ ನಾನೇ ಸರ್ವೋತ್ತಮನಾಗಿದ್ದಾನೆ, ಇದು ಹೇಗೆ ಹೇಳಕ್ಕಾಗತ್ತೆ? ಇರ್ಲಿ, ಭಗವಂತನ ವಶದಲ್ಲಿ ಜಡಚೇತನ ಪ್ರಕೃತಿಗಳು ಇದೆ, ಆದರೆ ಹಾಗೆ ಇನ್ನೊಂದು ಕೂಡ ಭಗವಂತನ ಹೀಗೆ ಪರ ಅಪರ ಪ್ರಕೃತಿಗಳು ಯಾವುದಿದೆ ಇವೆರಡು ಭಗವಂತನ ವಶದಲ್ಲಿ ಇದೆ ಆಗಲಿ, ಹಾಗೆ ಇನ್ನೊಂದು ವಸ್ತು ಭಗವಂತನಿಗಿಂತ ಬೇರೆಯಾದ ಇನ್ನೊಂದು ವಸ್ತುವು ಕೂಡ ಎಲ್ಲದರನ್ನು ಅಂದ್ರೆ ಭಗವಂತನಿಗೆ ಸಮಾನವಾಗಿರುವಂತಹದ್ದು ಇನ್ನೊಂದು ವಸ್ತು ಇರಬಹುದಲ್ಲವಾ ಅಂತ ಒಂದು ಸಂಶಯ ಬಂದರೆ ಅದು ಇಲ್ಲ ಅಂತ ಹೇಳಿ ಇಲ್ಲಿ ಮತ್ತಃ ಪರತರಂ ನಾಣ್ಯದ ಅಂದ್ರೆ ಇಲ್ಲಿ ನೋಡ್ರಿ ಎರಡು ವಿಧವಾಗಿ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಹೇ ಧನಂಜಯ, ಮತ್ತಃ ಪರ ನನ್ನಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದು ಇಲ್ಲ. ಅನ್ಯತ್ ಕಿಂಚಿತ್ ನ ಅಸ್ತಿ, ಇನ್ನೊಂದು ಮತ್ತಃ ಪರತರಂ ನ ಅನ್ಯತ್ ಕಿಂಚಿದಸ್ತಿ, ಇದನ್ನು ಎರಡು ವಿಧವಾಗಿ ಅರ್ಥ, ನನ್ನಕ್ಕಿಂತ ಶ್ರೇಷ್ಠವಾದ ವಸ್ತು ಇನ್ನೊಂದಿಲ್ಲ, ಇಲ್ಲ ನನ್ನಂತೆ ಪರತರ ಶಬ್ದಿತವಾದ ವಸ್ತು ಇನ್ನೊಂದಿಲ್ಲ, ಮತ್ತಃ ನನ್ನಕ್ಕಿಂತ ಬೇರೆಯಾದ ಅನ್ಯತ್ ಇನ್ನೊಂದು ವಸ್ತುವು ಪರತರಂ ಪರತರಂ ಅಂತ ಕರೆಯಲ್ಪಡುವ ವಸ್ತು ಇನ್ನೊಂದಿಲ್ಲ, ಅಂದ್ರೆ ನನಗೆ ಸಮವೂ ಇಲ್ಲ. ನೋಡ್ರಿ ಪರತರಂ ನ ಅಸ್ತಿ ಅನ್ನುವ ಈ ವಾಕ್ಯವನ್ನು ಚಮತ್ಕಾರದಿಂದ ನನಗೆ ನನಕ್ಕಿಂತ ಜಾಸ್ತಿ ಆದವರು ಇಲ್ಲ, ನನಗೆ ಸಮಾನರಾದವರು ಇಲ್ಲ ಅಂತ ಹೇಳೋದು. ಸಮಾನರಾದವರು ಇಲ್ಲ ಅಂತ ಎಲ್ಲಿ ಬರ್ತಾ ಇದೆ ಅರ್ಥ ಇಲ್ಲಿ ಅಂತ ಹೇಳಿದರೆ, ಅನ್ಯತ್ ಬೇರೆಯಾದದ್ದು ಪರತರಂ ಪರತರಂ ಅಂತ ಕರೆಯಲ್ಪಟ್ಟದ್ದು ಮತ್ತಃ ನನಕ್ಕಿಂತ ಅನ್ಯತ್ ನನ್ನಕ್ಕಿಂತ ಬೇರೆ ಆದದ್ದು ಇನ್ನೊಂದು ನ ಇಲ್ಲ, ಅಂದ್ರೆ ಪರತರ ಶಬ್ದಿತವಾದ ಪರತರ ಅಂತ ಕರೆಯಲ್ಪಡುವ ಇನ್ನೊಂದು ವಸ್ತುವು ನನಕ್ಕಿಂತ ಬೇರೆಯಾದ ಇನ್ನೊಂದು ವಸ್ತುವು ಇಲ್ಲ ಅಂತ ಅರ್ಥ ಹೇಳುವುದರ ಮೂಲಕವಾಗಿ ಭಗವಂತನಂತೆ ಎಲ್ಲವನ್ನೂ ಎಲ್ಲದ ಮೇಲೆ ಶ್ರೇಷ್ಠತ್ವ ಪಡೆಯಿದಂತಹ ವಸ್ತು ಇನ್ನೊಂದು ಇಲ್ಲ, ಭಗವಂತನ ಸದೃಶವಾದದ್ದು ಕೂಡ ಇನ್ನೊಂದು ವಸ್ತು ಇಲ್ಲ ಅಂತ ಹೇಳಿ ಅದನ್ನು ಇನ್ನು ಎಕ್ಸ್ಪ್ಲೈನ್ ಮಾಡ್ತಾ ಕೃಷ್ಣ ಹೇಳ್ತಾ ಇದ್ದಾನೆ. ಮೈ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ದಾರದಲ್ಲಿ ಮಣಿಗಳನ್ನು ಪೋಣಿಸಿದಾಗ ಆ ದಾರ ಎಲ್ಲ ಮಣಿಗಳನ್ನು ಹೇಗೆ ಹಿಡ್ಕೊಳ್ಳತ್ತೋ ಸಪೋರ್ಟ್ ಮಾಡುತ್ತೋ ಹಾಗೆ ಮೈ ನನ್ನಲ್ಲಿಯೇ ಇದಂ ಸರ್ವಂ ಈ ಸಮಸ್ತ ಪ್ರಪಂಚವೂ ಕೂಡ ಪ್ರೋತಂ ಓತಪ್ರೋತವಾಗಿದೆ, ಅಂದ್ರೆ ನಾನೇ ಇದನ್ನೆಲ್ಲವನ್ನು ಧಾರಣೆ ಮಾಡಿದ್ದೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅದಕ್ಕೆ ನನುಪರ ಅವರ ಪ್ರಕೃತಿಯೋ ಸ್ವಾಧೀನತೋಕ್ತಿಯೇವ ಸ್ವಸ್ಯ ಅವರತ್ವಸ್ಯ ಪರತ್ವಸ್ಯ ಯೋಗಾತ್ ಪರತರತ್ವ ಶಬ್ದಿತಂ ಸರ್ವೋತ್ತಮತ್ವಂ ತವ ಪ್ರಾಪ್ತಮಿತಿ. ಅಷ್ಟು ಜಗತ್ ನಿನಗೆ ಇರಲಿ, ಆ ಪರತರ ಶಬ್ದ ಸರ್ವೋತ್ತಮತ್ವ ನಿನಗೆ ಇರಲಿ, ತವ ಪ್ರಾಪ್ತಮಿತಿ ಅಷ್ಟು ಜಗತ್ಪಿತೃತ್ವ, ಜಗತ್ಪಿತೃತ್ವ ನೀನ್ ಜಗತ್ಪಿತ ಎಲ್ಲ ಜಗತ್ತಿಗೆ ಒಡೆಯ ತಂದೆ ಆಗಿದೆಯೇ ಇರಲಿ. ತದ್ವತ್ ಹಾಗೆ ಸರ್ವೋತ್ತಮ ಅಂತರಸ್ಯ ಅಪಿ ಸರ್ವೋತ್ತಮನಾದ ಇನ್ನೊಂದು ವಸ್ತುವು ಕೂಡ ಜಗತ್ ಪಿತೃತ್ವಾದಿ ಉಪಪತ್ತೆ, ಜಗತ್ತಿಗೆ ತಂದೆಯಾದವನು ಇನ್ನೊಬ್ಬನು ಇರಬಹುದು, ರುದ್ರದೇವರಿದ್ದಾರೆ, ಅವನು ಜಗತ್ತಿಗೆ ತಂದೆಯ, ಜಗತ್ತೆಲ್ಲವೂ ಅವನ ವಶದಲ್ಲಿದೆ ಅಂತ ಯಾಕೆ ಹೇಳಬಾರದು? ರುದ್ರದೇವರು ಕೂಡ ಹೀಗೆ ಜಡಚೇತನ ಪ್ರಕೃತಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ಸಮಸ್ತ ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ನಿನ್ನಂತೆ ರುದ್ರದೇವರು ಇದ್ದಾರೆ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ ಬಂದರೆ ಆ ಸಂಶಯಕ್ಕೆ ಹೇಳ್ತಾ ಇದ್ದಾರೆ, ಮತ್ತ ಪರತರಂ ನ ಅನ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಮೈ ಸರ್ವಮಿದಂ, ನಾನೇ ರುದ್ರದೇವರು ಎಲ್ಲ ಜಗತ್ತಿಗೆ ಒಡೆಯ ಅನ್ನುವ ನನ್ನಕ್ಕಿಂತ ನನ್ನಂತೆ ನನಗೆ ಸಮಾನನಾದ ಒಡೆಯ ಜಗತ್ತಿಗೆ ರುದ್ರದೇವರು ಒಡೆಯರೆ. ಯಾಕಂದ್ರೆ ಆ ಈ ಜಡ ಪ್ರಕೃತಿ ಎಲ್ಲದನ್ನು ಕೂಡ ರುದ್ರದೇವರು ಕಂಟ್ರೋಲ್ ಮಾಡಬಹುದು. ನಮ್ಮ ಕಣ್ಣಿಗೆ ಕಾಣಿಸುವ ಜಡ ಪ್ರಕೃತಿ ಯಾವುದಿದು, ಆದ್ರೆ ಚೇತನ ಪ್ರಕೃತಿಯಾದ ಲಕ್ಷ್ಮಿಯನ್ನು ರುದ್ರದೇವರು ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊ ಆ ಕಾರಣದಿಂದ ಈ ಭಗವಂತನಂತೆ ಇರುವಂತಹ ಸರ್ವೋತ್ತಮತ್ವ ಯಾರಿಗೂ ಬೇರೆ ಯಾರಿಗೂ ಇಲ್ಲ ಅನ್ನುವುದನ್ನು ಇಲ್ಲಿ ಹೇಳ್ತಾರೆ. ಮತ್ತ ಪರತರಂ ನ ಅನ್ಯತ್ ಕಿಂಚಿದ ನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳಿ, ಆ ಕಾರಣದಿಂದ ಮತ್ತ ಅನ್ಯತ್ ಪರತರ ಶಬ್ದಿತಂ ಸರ್ವೋತ್ತಮತ್ವಂ ಕಿಂಚಿತ್ ನಾಸ್ತಿ, ನನಕ್ಕಿಂತ ಬೇರೆಯಾದ ಪರತರ ಅನ್ನುವ ಶಬ್ದದಿಂದ ಕರೆಯಲ್ಪಡುವ ಸರ್ವೋತ್ತಮತ್ವವಾದ ವಸ್ತುವು ಇನ್ನೊಂದು ಇಲ್ಲ. ಅದು ಇದ್ದರೆ ಏನ ಅಹಮೇವ ಇತ್ಯಾಯಿತ, ಆವಾಗ ನಾನು ಅಹಮೇವ ನಾನೇ ಸರ್ವೋತ್ತಮನಾಗಿದ್ದೀನಿ, ಅಹಮೇವ ಕೃಷ್ಣ ಜಗತ್ತ ಪ್ರಭಾವ ಪ್ರದೇಶದ ಸಮಸ್ತ ಜಗತ್ತಿಗೆ ನಾನೇ ಹೇಗಿದ್ದೀನಿ ಅಂತ ಹೇಳುವ ವಚನ ಅರ್ಥಶೂನ್ಯವಾಗಿ ಬಿಡುತ್ತೆ. ಅಂದ್ರೆ ಭಗವಂತನಂತೆ ಇನ್ನೊಂದು ಉತ್ತಮವಾದ ಪರತರ ಶಬ್ದಿತವಾದ ವಸ್ತು ಇದ್ದಿದ್ದರೆ ದೆನ್ ನಾನೇ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತೀನಿ ಅನ್ನೋದು ಅಯುಕ್ತವಾಗುತ್ತೆ. ಸೊ ಅದು ಅಯುಕ್ತವಾಗಬಾರದಂತ ಹೇಳಿದರೆ ಭಗವಂತನಂತೆ ಪರತರ ಶಬ್ದ ಇರುವಂತಹ ಪರತರ ಅನ್ನುವ ಶಬ್ದದಿಂದ ಕರೆಯಲ್ಪಡುವ ಇನ್ನೊಂದು ವಸ್ತು ಸರ್ವೋತ್ತಮ ವಸ್ತು ಬೇರೆ ವಸ್ತು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಯದ್ವಾ ಅನ್ಯತ್ ಪರತರಂ ನ ಇತ್ಯುಕ್ತ ಅರ್ಥಾತ್ ತಾತ್ಪರ್ಯಗತ್ಯ ಲಬ್ಧಂ ಅಹಮೇವ ಪರತರ ಇತ್ಯಾದೌ ಯೋಜಯಿತ್ವ ಪಶ್ಚಾತ್ ಮತ್ತ ಇತ್ಯಾದಿ ಯೋಜ್ಯಂ ತಥಾಚ ಅವತಾರಿಕಾಯಾ ಮುಕ್ತ ದಿಶಾ ಲಬ್ಧಸ್ಯಾಪಿ ಪರತರತ್ವಸ್ಯ ಅತ್ರ ಉಕ್ತಿ ಅಪರತತ್ವಂ ಯಥಾ ಭೂಮ್ಯಾದಿ ಭೇದೇನ ಅನೇಕ ವಿಧಂ ಯಥಾಚ ಪರತತ್ವಂ ಶ್ರೀದೇವಿ ಮುಕ್ತ ಭೇದೇನ ಅನೇಕಂ ತಥಾ ಪರತರಮಪಿ ಅನೇಕ ವಿಧಂ ಉತ ಏಕಮೇವ ಇತಿ ಜಿಜ್ಞಾಸಾಯಾಂ ಅಹಂ ಏಕಏವ ಇತಿ ಜ್ಞಾಪಯಿತುಂ ಇತಿ ಧ್ಯೇಯಂ. ಇಷ್ಟೆಲ್ಲ ಯಾಕೆ ಸಂಶಯ ರುದ್ರದೇವರಂಗೆ ಇನ್ನೊಬ್ರು ಭಗವಂತನಕ್ಕಿಂತ ಬೇರೆಯಾದ ಸರ್ವೋತ್ತಮತ್ವವಾದ ವಸ್ತು ಇನ್ನೊಂದಿರಬಹುದು, ಈ ಸಂಶಯಗಳು ಯಾಕೆ ಬರುತ್ತೆ? ವೈ ಡೂ ದೇ ಸ್ಪ್ರಿಂಗ್ ಅಪ್ ಅಂತ ಹೇಳಿದ್ರೆ ಕಾರಣವಿದೆ ಅಂತ ಹೇಳ್ತಾ ಇದೆ. ಸುಮ್ನೆ ಸುಮ್ಮನೆ ಅಂದ್ರೆ ನಮಗೆ ಈಗ ಎಲ್ಲ ಕಡೆ ನೋಡಿದ್ದೀವಿ ಪರಮಾತ್ಮನೇ ವಿಷ್ಣುವೇ ಸರ್ವೋತ್ತಮ ಅಂತ ನಮ್ಗೆ ಶಾಸ್ತ್ರಗಳಿಂದ ಗೊತ್ತಾಗಿದೆ. ಆದರೆ ಇದನ್ನು ಮಥನ ಮಾಡುವಾಗ, ಇದನ್ನು ನಾವು ಶೋಧನೆ ಮಾಡುವಾಗ, ಇದನ್ನು ನಾವು ಮತ್ತು ವಿಸಿಟ್ ಮಾಡಿ ಇದನ್ನು ಕಂಪ್ಲೀಟ್ ಆಗಿ ಚರ್ನ್ ಮಾಡಿದಾಗ ನಮಗೆ ಬರುವಂತಹ ವಿಷಯಗಳು, ಚರ್ಚೆಗಳು, ಮನಸ್ಸಿನಲ್ಲಿ ಸಂಶಯಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅವತಾರಿಕಾಯ ಮುಕ್ತ ದಿಶಾ ಲಬ್ಧಸ್ಯ. ಅಂದ್ರೆ ಇಲ್ಲಿ ನೋಡ್ರಿ, ಮತ್ತ ಪರತರಂ ನಾನು ಕಿಂಚಿತ್ ಅನ್ನೋದಕ್ಕೆ ಮುಂಚೆ ನೀವು ಒಂದು ಯೋಜನೆ ಮಾಡ್ಕೊಳ್ಳೋದು ಏನಂತ ಹೇಳಿದರೆ, ಯದ್ವಾ ಅನ್ಯತ್ ಪರತರನ ಇತ್ಯುಕ್ತೋ ಅರ್ಥಾತ್ ತಾತ್ಪರ್ಯಗತ್ಯ ಲಬ್ಧಂ ಅಹಮೇವ ಪರತರ ಇತ್ಯಾದ ಯೋಜಿತ್ಯ ಪಶ್ಚಾತ್ ಮತ್ತೆ, ಅಂದ್ರೆ ನಾನು ಪರತರನಾಗಿದ್ದೀನಿ, ನನ್ನಂತೆ ಇನ್ನೊಂದು ಪರತರವಾದ ವಸ್ತು ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಈ ಅವತಾರಿಕೆ ಯಾಕೆ ಬಂತು ಅಂತ ಹೇಳಿದರೆ, ಅಪರತತ್ವಂ ಯಥ, ಈಗ ನಾವು ಜಡ ಚೇತನ ಪ್ರಕೃತಿಗಳು ನೋಡಿದಾಗ ಒಂದು ಅಪರ ಜಡ ಪ್ರಕೃತಿಯನ್ನು ನೋಡಿದ್ದೀವಿ. ಪರ ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಪರ ಪ್ರಕೃತಿ, ಚೇತನ ಪ್ರಕೃತಿ ಅದು ಪರ ಶ್ರೇಷ್ಠವಾದ ಪ್ರಕೃತಿ, ಲಕ್ಷ್ಮೀದೇವಿ ಇದ್ದಾಳೆ. ಅದೇ ವಿಧವಾಗಿ ಪರ ಪ್ರಕೃತಿಯನ್ನು ಹೇಳಿದಾಗ ಲಕ್ಷ್ಮೀದೇವಿಯನ್ನು ಹೇಳಿ, ಲಕ್ಷ್ಮಿಯಂತೆ ಇನ್ನೊಂದು ಕೂಡ ಪರತರ ಪ್ರಕೃತಿಯನ್ನು ನಾವು ಹೇಳಿದ್ದೀವಿ ಅಂದ್ರೆ ಮುಕ್ತರನ್ನು ಕೂಡ ಅಲ್ಲಿ ಸೇರಿಸಿದ್ದೀವಿ. ಮುಕ್ತರನ್ನು ಯಾಕಂದ್ರೆ ಮುಕ್ತರು ಅವರು ಕೂಡ ಪರತರದೆ, ಯಾಕಂದ್ರೆ ಅವರಿಗೆ ಕೂಡ ದುಃಖದ ಸ್ಪರ್ಶ ಮೊದಲಿದ್ದರು, ಮುಕ್ತರಾದ ಮೇಲೆ ಇಲ್ಲ. ಸೊ ಆ ಕಾರಣದಿಂದ ಅಪರತತ್ವ ಜಡ ಯಾವುದಿದೋ, ಅಪರ ಅಂದ್ರೆ ಇನ್ಫೀರಿಯರ್ ಆಗಿರುವಂತಹ ಪ್ರಕೃತಿ, ಅದು ಅನೇಕ ಅಪರತತ್ವಗಳಿದೆ. ಅಪರತತ್ವ ಅಂತ ಹೇಳಿದಾಗ ಭೂಮಿ ಒಂದು ಅಪರತತ್ವ, ಜಡ ಪ್ರಕೃತಿಯ ಒಂದು ಅಂಶ. ಅದೇ ವಿಧವಾಗಿ ಸೂರ್ಯ ಒಂದು ಜಡ ಪ್ರಕೃತಿಯ ಅಂಶ, ಸೂರ್ಯ ಬಿಂಬ. ಸೂರ್ಯ ದೇವರಲ್ಲ, ಸೂರ್ಯ ಬಿಂಬ. ಅದೇ ವಿಧವಾಗಿ ಗ್ರಹಗಳು ಇವೆಲ್ಲವೂ ಕೂಡ ಅಂದ್ರೆ ಜಡವಾದ ವಸ್ತುಗಳು ಯಾವುದಿದೋ ಅವೆಲ್ಲವೂ ಕೂಡ ಭೂಮಿ ಆದಿ ಭೇದೇನ ಅನೇಕ ವಿಧಂ ಯಥ. ಈ ಅಪರತತ್ವ ಭೂಮಿ ಚಂದ್ರ ಸೂರ್ಯ ಗ್ರಹಗಳು ಇವೆಲ್ಲ ಕೂಡ ಜಡವಸ್ತುಗಳು ಯಾವುದಿದೋ ನಾಚೇತನ ಅವು ಹಾಗೆ ಅನೇಕ ವಿಧವಾಗಿ ಇದೆಯೋ ಹಾಗೆ ಪರತತ್ವವು ಕೂಡ ಲಕ್ಷ್ಮೀದೇವಿ ಮುಕ್ತರು ಮುಕ್ತ ಜೀವಿ ರಾಶಿಗಳು ಈ ವಿಧವಾಗಿ ಭೇದೇನ ಅನೇಕ ವಿಧವಾದ ಪರತತ್ವಗಳಿವೆ. ಅಪರತತ್ವಗಳು ಅನೇಕವಿದೆ, ಪರತತ್ವಗಳು ಅನೇಕವಿದೆ. ಆ ಕಾರಣದಿಂದ ಪರತರಮಿ ಅನೇಕ ವಿಧಂ ಉತ ಏಕಮೇವ. ಪರತರ ಅಂದ್ರೆ ಲಕ್ಷ್ಮೀದೇವಿಗೂ ಜಡ ಪ್ರಕೃತಿಗೂ ಅತೀತವಾಗಿ ಮೇಲೆ ಇರುವಂತಹ ಪರತರಮಾದ ಪ್ರಕೃತಿ ಯಾವುದು ವಸ್ತುವಿದೋ ಅದು ಕೂಡ ಅನೇಕ ವಿಧವಾಗಿರಬಹುದಲ್ಲವೇ. ಇವು ಅನೇಕ ವಿಧವಿದ್ದಂತೆ ಪರತರ ಪ್ರಕೃತಿಗಳು ಕೂಡ ಅನೇಕ ವಿಧವಾಗಿ ಇರಬಹುದು ಅನ್ನುವ ಸಂಶಯ ಬಂದರೆ ಉತ ಅಂದ್ರೆ ಆರ್ ಎಲ್ಸ್ ಅಂತ ಅನೇಕ ವಿಧಂ ಉತ ಏಕಂ ಏವ ಅನೇಕ ವಿಧವಾಗಿ ಇದೆಯೋ ಉತ ಆರ್ ಎಲ್ಸ್ ಏಕಮೇವ ಓನ್ಲಿ ಒನ್ ಇತಿ ಜಿಜ್ಞಾಸಾಯಾಮ್. ಹೀಗೆ ಒಂದು ನಮಗೆ ಜಿಜ್ಞಾಸ ಬಂದರೆ ಜಿಜ್ಞಾಸ ಅಂದ್ರೆ ಜ್ಞಾತು ಇಚ್ಛ ಜಿಜ್ಞಾ ತಿಳಿಯ ಒಂದು ತಿಳ್ಕೋಬೇಕಂತ ಒಂದು ಇಚ್ಛೆ ಬಂದರೆ ಆರ್ ಇಂತಹ ಒಂದು ಸಂಶಯ ಬಂದರೆ ಹೀಗೆ ಒಂದು ನಾವು ಶಾಸ್ತ್ರ ಚರ್ಚೆಗೆ ಹೊರಟರೆ ಅದಕ್ಕೆ ಸಮಾಧಾನವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಅಹಂ ಏಕಏವ ಇತಿ ಜ್ಞಾಪಯಿತು ಇತಿ ಧ್ಯೇಯಂ. ಇಲ್ಲಿ ಭಗವಂತ ಅದನ್ನು ಜ್ಞಾಪನ ಮಾಡ್ತಾ ಇದ್ದಾನೆ ಮತ್ತ ಪರತರಂ ನಾನೆ ಕಿಂಚಿತ್ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳುವುದರ ಮೂಲಕವಾಗಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟ ಮಾಡ್ತಾ ಇದ್ದಾನೆ ನಾನು ಸರ್ವೋತ್ತಮನು, ನಾನು ಮಾತ್ರ ಸರ್ವೋತ್ತಮನು, ಬೇರೆ ಸರ್ವೋತ್ತಮವಾದ ವಸ್ತುವು ಇನ್ನೊಂದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ, ನನಗಿಂತ ಜಾಸ್ತಿಯಾದವರು ಇಲ್ಲ, ನನಗೆ ಸಮರಾದವರು ಇಲ್ಲ, ನನ್ನಂತೆ ಇರುವಂತಹ ಇನ್ನೊಂದು ಪರತರ ಶಬ್ದವಾಚ್ಯವಾದ ವಸ್ತುವು ಇನ್ನೊಂದು ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ನಿಸ್ಸಂಶಯವಾಗಿ ಇದನ್ನು ತಿಳಿಸುವುದಕ್ಕಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಇದಕ್ಕೆ ನ ಕೇವಲಂ ಜಗತಃ ಪ್ರಭವ ಪ್ರಳಯೋ ಮದಧೀನೌ ಕಿಂತು ಸ್ಥಿತಿರಪಿ ಮದಧೀನ ಇತ್ಯಾಹ ಮೈದಿ ಇದಂ ಸರ್ವಂ ಪ್ರಕೃತಿ. ಇಲ್ಲಿ ಇನ್ನೊಂದು ಕೂಡ ಸೃಷ್ಟಿ ಸ್ಥಿತಿಗಳನ್ನು ಮುಂಚಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳುವುದರ ಮೂಲಕವಾಗಿ ಸೃಷ್ಟಿ ಸ್ಥಿತಿ ಲಯಗಳು ಮಾತ್ರವಲ್ಲ ಸ್ಥಿತಿ ಕೂಡ, ಯಾಕಂದ್ರೆ ಸ್ಥಿತಿಯನ್ನು ಹೇಳುವಂತಹದ್ದು ಒಂದು ದಾರದಲ್ಲಿ ಮಣಿಗಣಗಳನ್ನು ಇದ್ದಾಗ ಅದನ್ನು ಸಪೋರ್ಟ್ ಮಾಡ್ತಾ ಇದೆ. ಅದು ಸೃಷ್ಟಿಯೂ ಅಲ್ಲ ಲಯವೂ ಅಲ್ಲ, ಅದು ಇಟ್ ಈಸ್ ಸಪೋರ್ಟಿಂಗ್ ಸಸ್ಟೆನೆನ್ಸ್ ಸ್ಥಿತಿ ಕಾರ್ಯ. ಸೊ ಸ್ಥಿತಿಯು ಕೂಡ ನನ್ನ ವಶದಲ್ಲಿದೆ, ಸೃಷ್ಟಿ ಲಯಗಳು ಮಾತ್ರವಲ್ಲ ಸ್ಥಿತಿಯು ನನ್ನ ವಶದಲ್ಲಿದೆ ಅಂತ ತಿಳಿಸುವುದಕ್ಕಾಗಿ ಮೈ ಇದು ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅನ್ನುವ ವಾಕ್ಯ ಆ ಸ್ಥಿತಿಯು ಕೂಡ ಭಗವಂತನ ಅಧೀನ ಅಂತ ಹೇಳುವುದಕ್ಕಾಗಿ ಹೊರಟಿದೆ. ಸೊ ನ ಕೇವಲ ಜಗದ ಪ್ರಭಾವ ಪ್ರಳಯವು ಮದಧೀನವು ಕಿಂತು ಸ್ಥಿತಿಯ ಬಿ ಮದ್ ಅಧೀನ ಇತ್ಯಾಹ ಮೈ ಇತಿ ಇದಂ ಸರ್ವಂ ಪ್ರಕೃತಿಯಾದಿ ಜಗತ್. ಇದಂ ಇದಂ ಅಂತ ಹೇಳುವುದು ಸರ್ವಂ ಪ್ರಕೃತಿಯಾದಿ ಜಗತ್ ಅಂತೇಳಿ, ಮೈ ಸರ್ವಂ ಇದಂ ಇದಂ ಅಂದ್ರೆ ಪ್ರಕೃತಿಯಾದಿ ಜಗತ್ತೆಲ್ಲವೂ ಕೂಡ ನನ್ನ ವಶದಲ್ಲಿ ಸ್ಥಿತಿಯಲ್ಲಿಯೂ ಕೂಡ ಅದರ ಸ್ಥಿತಿ ಕೂಡ ನನ್ನ ಕಂಟ್ರೋಲ್ ನಲ್ಲಿ ಇದೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಇದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಇದಾದ ಮೇಲೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ರಸೋಹಂ ಅಪ್ಸ್ಕೌಂತೆಯ ಅನ್ನುವುದು ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದೀವಿ, ಅದನ್ನು ರಾಯರ ಗೀತಾ ಊರ್ತಿಯ ಮೂಲಕವಾಗಿ ಕೂಡ ನಾವು ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಗಾಯನವಾದ ಮನಸ್ಸೇಂದಿಯರುವ ಬುದ್ಧಿ ಅನುಸು ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂಪ್ರಯಾಮಿಸಿದೆ.